ಆ ಕ್ಷಣಕ್ಕೆ ರಾವಣ ಭಾರಿ ಗಾಬರಿ ಆಗ್ತಾನೆ, ಏನು ದಾರಿ ಇಲ್ಲ, ಕೊಂದುಬಿಡಿ ಅಂತ ಹೇಳಿದ್ನ ಜೋರಾಗಿ. ಆಗ ಭೀಷಣ ಬಂದಂತಾಗಲ್ಲ, ದೂತರ ನದೂತೋ ನ ದೂತೋ ನವಧ್ಯ ಇತಿ ಶಾಸ್ತ್ರಗಿರ ತಮ್ಮ ರುರೋಧ, ದೂತರನ್ನು ಕೊಲ್ಲಬಾರದು, ರಾಯಭಾರಿಯನ್ನು ಕೊಲ್ಲಬಾರದು ಅಂತ ಹೇಳಿದಂತೆ ರಾವಣ ಬಿಟ್ಟುಬಿಟ್ಟನಂತೆ. ಕೆಲ ಇಷ್ಟೇ ಕೇಳಿಬಿಟ್ರೆ ಗಾಬರಿ ಅಂತೂ ವಿಭೀಷಣ ಸೇವಡು ಹನುಮಾನ್ ಅಂತ ತಿಳ್ಕೊಂಡ್ಬಿಡ್ತಾನೆ. ವಿಭೀಷಣ ಹನುಮಂತನ ಕಾಪಾಡದ, ಇಟ್ಟೊತ್ತು ಏನ್ ಮಾಡಿದ್ದಾನೆ ರಾವಣ, ಎಲ್ಲಾ ಪ್ರಯತ್ನ ಪಟ್ಟು ಬಣ್ತಿದ್ದಾನೆ, ಏನು ಕೆಲಸ ಆಗಿಲ್ಲ, ಸಿಟ್ಟು ಬಂತು ಅಂದ. ವಿಭೀಷಣ ಹನುಮಂತನ ಉಳಿಸ್ಲೇಕೆ ಅಂತ ಮಾತಾಡ್ಲಿಲ್ಲ, ತನ್ನ ಕರ್ತವ್ಯ ಅಂತ ಮಾತಾಡ್ತಾನ ಅಷ್ಟೇನೆ. ಆಗ ಯಾಕೆ ಗೊತ್ತ ಕಾಪಾಡಿದ್ ವಿಭೀಷಣ ಹನುಮಂತನ ಕಾಪಾಡ, ರಾವಣನ ಕಾಪಾಡದ, ಕೊಲ್ಲ ಕೊಡು ಇನ್ನು ಕೊಂದಾಕ್ಬಿಡ್ತಾರೆ, ಕತೆ ಮುಗಿದೋಗ್ತಿತ್ತು ಅಲ್ಲಿಗೆ. ಆದ್ದರಿಂದ ರಾವಣನ ಸೇವೆ ಮಾಡ್ತಾನೆ. ಆಮೇಲೆ ಏನ್ ಮಾಡಬೇಕು ಅಂತ ಯೋಚನೆ ಮಾಡಿ ರಾವಣ, ವಿಭೀಷಣ ಹೇಳ್ಕೊಟ್ಟಿದ್ದಲ್ಲ ಅದು, ಬಾಲಕ ಬೆಂಕಿ ಹೆಚ್ಚು ಐಡಿಯಾ, ಇಂಥ ಐಡಿಯಾಗಳೆಲ್ಲ ದುಷ್ಟರದೆ, ವಿಭೀಷಣ ಐಡಿಯಾ ಅಲ್ಲ ಅದು ಒಂದು. ಮತ್ತೇನ್ ಮಾಡಬೇಕು, ಬಾಲಕ ಬೆಂಕಿ ಹೆಚ್ಚೋಣ ಅಂತ ಹೊರಟು ಬಿಟ್ಟು ಬಾಲ ಹೇಗೆ ಸುತ್ತಿದ್ದಲ್ಲ ಹನುಮಂತ, ಬೆಂಕಿ ಬಾಲ ಸುತ್ತ ಕೊಟ್ರಂತೆ, ಎಲ್ಲ ಬಟ್ಟೆ ಸುತ್ತಿದ್ರಂತೆ ಹನುಮಂತ, ಬಾಲ ಬೆಳೆಸಿದ ಭಾರಿ ಒಳ್ಳೇದಾಯ್ತು, ಎಲ್ಲ ಬಟ್ಟೆ ಸುತ್ತಷ್ಟಾಯ್ತು ನೋಡ್ರಿ ಬಾಲ, ಅದು ಸ್ವಲ್ಪ ಬಟ್ಟೆ ಅಲ್ಲ, ಆ ಊರಿನ ಬಟ್ಟೆ ಎಲ್ಲ ಮುಗಿದೋಯ್ತು, ಮುದಿಸ್ ಬಟ್ಟೆನೇ ಇರಬಾರ್ದು ಅವ್ರಿಗೆ. ಆ ರೀತಿ ಆಯ್ತು ಪಾಪ, ಹನುಮಂತನಿಗೆ ಏನ್ ಮಾಡ್ತಾರೆ, ಅವರಿಗೆ ದ್ರೋಹ ಆಗ್ತದೆ, ಹನುಮಂತನ ಮಾಡಿದ ದ್ರೋಹವೆಲ್ಲ ಅವರಿಗೆ ದ್ರೋಹ. ಅದು ಅದ ಎಣ್ಣೆ ಹಾಕಿದ್ರಂತೆ, ಊರ ಎಣ್ಣೆ ಎಲ್ಲ ಖಾಲಿ ಆಯ್ತು, ಆಯಿಲ್ ಪ್ರಾಬ್ಲಮ್ ಕ್ರಿಯೇಟ್ ಆಗಿದ್ದೆ ಅದರಿಂದಾಗಿ, ಎಲ್ಲ ಲೋಟಾಗಿ ಬಿಡ್ತಲ್ಲ, ಆಯಿಲ್ಲೇ ಇಲ್ಲ, ಹಾಗಾಯ್ತು ಅದು ಮುಗಿತು. ಆಮೇಲೆ ಬೆಂಕಿ ಹೆಚ್ಚಿದ್ರೆ ಉಳಿದ್ ಹ್ಯಾಗೆ ಹುರಿಬೇಕಾಗಿತ್ತು, ಹಗ್ಗಂತ ಊರು ಸುತ್ತ ಹೋಗಬೇಕಾಗಿತ್ತು. ಏನ್ ಆಶ್ಚರ್ಯ, ಬಾಲದ ತುದಿಯಲ್ಲಿ ಬೆಂಕಿ ಉರಿತಾ ಇದೆ, ಮುಂದಕ್ಕೆ ಹೋಗ್ತಾನೆ ಇಲ್ಲ. ನಾಟಕಕಾರ ಒಬ್ಬ ಬರೀತಾನೆ, ಹೇಗಿತ್ತು ಬೆಂಕಿ ಅಂತ ಕೇಳಿದ್ರೆ, ಸುಡ್ತಾ ಇತ್ತ ಗಿಡ್ತಾ ಇತ್ತ ಅಂತ ತಲೆ ಕೆಡಿಸ್ಕೋಬೇಡಿ, ಮಣಿದೀಪ ಇವಾವ ತಸ್ಥೆ, ಮಣಿದೀಪ ಇದ್ದಾಗಿತ್ತಂತೆ, ಬೆಳಕು ಕೊಡತ್ತೆ ಸುಡೋದಿಲ್ಲ, ಒಳ್ಳೆ ಹೊಳಿತಾ ಇದೆ, ಜೋರ ಹೊಳಿತಾ ಇದೆ. ಹನುಮಂತನ್ನ ಎಳ್ಕೊಂಡು ಹೋದ್ರಂತ ಮೆರವಣಿಗೆ ಮಾಡ್ಲಿಕ್ಕೆ ಅಂತ ಹೇಳಿಬಿಟ್ಟು ಹನುಮಂತ ಇನ್ನೊಂದು ಮೆರವಣಿಗೆ, ಎಂಥ ಪಾಪಿಗಳು, ಎರಡು ಎಂಥ ಪುಣ್ಯ ಕಟ್ಕೋಬಹುದಾಗಿತ್ತು. ಊರು ತುಂಬಾ ಸುತ್ತಿ ಬಿಟ್ರಂತೆ ಹನುಮಂತ, ಸುಮ್ಮನೆ ಹೋಗ್ತಾ ಇದ್ದಾನೆ ಯಾತಕ್ಕೆ, ಇಷ್ಟೆಲ್ಲ ತಡ್ಕೊಳ್ಳೋದು ಯಾತಕ್ಕೆ, ತೋರಿಸ್ತೇನೆ ಪ್ರದಗ್ಧುಮೇವ ತಾಂ ಪುರೀಂ ಅಂತ ಹೇಳ್ತಾರೆ. ಮುಂದೆ ನೋಡೋಣ, ಈಗಲ್ಲ, ಆ ಕಾಲ ಬರಬೇಕು. ಎಲ್ಲ ಊರು ಮೆರವಣಿಗೆ ಮಾಡಿದಾಗ ಹನುಮಂತ ಸುಮ್ಮನೆ ಹೋಗ್ತಾ ಇದ್ದಾನೆ, ಊರಿನ ಜನ ಬಿದ್ದು ಬಿದ್ದು ನಕ್ರಂತೆ, ಯಥಾ ರಾಜ ತಥಾ ಪ್ರಜಾಹ, ಎಲ್ಲ ಮೂರ್ಖರು, ಅಯ್ಯೋ ಕಪಿ ಅಯ್ಯೋ ಕಪಿ ಅಂತ ನಕ್ರಂತೆ. ಅವ್ರು ನಕ್ ಸುಮ್ಮನೆ ಆದ್ರು ಹನುಮಂತ ಹೆಸರು ಬರ್ಕೊಂಡು ಆಯ್ತು ಅವ್ರದೆಲ್ಲ ಕೂಡ, ಎಲ್ಲ ರಿಜಿಸ್ಟ್ರೇಷನ್ ಆಯ್ತು ಅವ್ರದೆಲ್ಲ ಕೂಡ. ಈಗ ಯಾರ್ಯಾರು ನಕ್ಕಿದ್ರು ಅವ್ರ ಮನೆಗೆಲ್ಲ ಬೆಂಕಿ ಇಡ್ತಾನೆ ಹನುಮಂತ, ಗಮನಿಸ್ಬೇಕು ನಾವು. ಭಾಗವತ ಪುರಾಣ ನಗೋದಕ್ಕೆ ಅರ್ಥ ಹೇಳುತ್ತದೆ, ಯಾರು ಒಳ್ಳೆಯವರಿಗೆ ಅವಮಾನವಾಗಿದ್ದನ್ನು ಕಂಡು ನಗ್ತಾರೋ ಅವರೆಲ್ಲ ರಾಕ್ಷಸರು ಅಂತ ತಿಳ್ಕೊಡಿ ಅಂತ ಹೇಳ್ತಾರೆ. ವಿಹಸಂತಿ ಅಚ್ಯುತ ಪ್ರಿಯ ಅನ್ನಂತ ಭಾಗವತ ಏಕಾಸ್ಕಂದದ ಮಾತು. ಭಗವದ್ಭಕ್ತರಿಗೆ ಅವಮಾನವಾದಾಗ ನಗಬಾರದು, ಪ್ರತಿಭಟನೆ ಮಾಡಬೇಕಾದನ್ನ ಆ ನಕ್ಕರಂತೆ. ಇವತ್ತು ಹಾಗೆ ರಾವಣ ಏನೇನೋ ಮಾಡ್ತಾರೆ ಜನ ನೋಡಿ ನಗುತ್ತಾರೆ ಜನ, ಅದು ಪ್ರೊಟೆಸ್ಟ್ ಮಾಡೋ ಜನ ಇಲ್ಲ ಇವತ್ತಿನ ದಿವಸ, ಅದು ಬೇರೆ ಏನಾದ್ರು ಮಾಡಿ ಸುಟ್ಟು ಹಾಕಿಬಿಡ್ತಾರೆ. ಬೇಕಾದ ಅಂದ್ರೆ ದೇವರಿಗೆ ಧರ್ಮಕ್ಕೆ ಅವಮಾನವಾದರೆ ಇವತ್ತು ಹೇಳೋ ಕೇಳೋರೇ ಇಲ್ಲ ಸ್ಥಿತಿ ಮನುಷ್ಯ ಬರ್ತಾ ಇದ್ದಾನೆ. ಆ ಕಾಲಕ್ಕೆ ಅದೆಲ್ಲ ಮುಗಿತು, ಎಲ್ಲ ಊರು ನೋಡೋದು ಮುಗಿತಲ್ಲ, ತಷ್ಟ ಹನುಮಂತ ಹರಿದನಂತೆ. ಅಷ್ಟೊತ್ತು ಸುಮ್ಮನೆ ಇದ್ದ, ಇಷ್ಟು ಸುಮ್ಮನೆ ಇದ್ದ ಜಾತಕ್ಕೆ ಅದೆಲ್ಲ ಪಾಪ ಎಲ್ಲ ಪೂರೈಸಲಿ ಅಂತ ಸುಮ್ಮನೆ ಇದ್ದಿತ್ತು. ಆಮೇಲೆ ಹನುಮಂತ ಹಾರಿದ್ದು ಬೆಂಕಿ ಇಲ್ಲ ಶುರು ಮಾಡ್ತಾನೆ, ಒಲೆ ಒತ್ತಕ್ಕೆ ಅರ್ಧ ಗಂಟೆ ಬೇಕು ಜನಗಳಿಗೆ, ಪಾಪ ಹಾಕೋದು ಅದಕ್ಕೆ ಬೆಟ್ಟ ಬೇಡ, ಗ್ಯಾಸ್ ತಗೊಂಡ್ಬಿಡ್ತಾರೆ, ಒತ್ತದ ಪಜಿ ತಪ್ಪೆ ಗೊತ್ತಾ ದಬ ಅಂದ್ಬಿಡ್ತದೆ, ಮತ್ತೆ ಅದೊಂದು ಪಜೀತಿ. ಆದ್ರೆ ಹನುಮಂತ ಇಡೀ ರಂಕಾಪಟ್ಟ ಸಗಡ ಗಡಗಡ ಬೆಂಕಿ ಹೆಚ್ಚಾ ಇದ್ದಾನೆ. ಹನುಮಂತ ಸುಡ್ಲಕ್ಕೆ ಹೊರಟರೆ ಯಾರು ತಡಿಲಿಕ್ಕಾಗ್ತದೆ? ಎಲ್ಲ ಜನಗಳು ಅದರಲ್ಲಿ ಸುಟ್ಟು ಬೂದಿ ಆಗ್ತಾ ಇದ್ದಾರೆ. ಹನುಮಂತ ಇಷ್ಟು ಬಿಡಬೇಕಾದ್ರೆ ಎಂಥ ಜ್ಞಾನಿ ಗೊತ್ತಾ, ವಿಭೀಷಣ ಮಾತ್ರ ಅವನ ಮನೆ ಮಾತ್ರ ಬೆಂಕಿ ಇಡಲಿಲ್ಲ, ರಾಮ ರಾಮ ಅಂತಿದ್ನಲ್ಲ ಆ ಗಲಾಟೆಯಲ್ಲಿ ಒಬ್ಬರು ಬದುಕಿದ್ದಾನೆ, ಇದು ಮಿರಾಕಲ್ ಅಂತ ಕೇಳಿದ. ಅಂದ್ರೆ ಪ್ರಾಣದೇವರು ಯಾರನ್ನು ಉಳಿಸ್ಬೇಕು ಅವ್ರು ಮಾತ್ರ ಉಳಿಸಿದ್ರು. ಆ ಕೃತಿ ಬಿಡಿ ವೆಂಕಟಪಟ್ಟ ಗರ ಸುರಿದು ಸುಟ್ಟು ಹೋಗ್ತಾ ಇದೆ. ಆ ಕ್ಷಣದಲ್ಲಿ ರಾವಣ ಇಂದ್ರತೆಲ್ಲ ನೋಡ್ತಿದ್ದಾರೆ, ಆರ್ಸಕ್ಕೆ ಅವರಿಗೆ ಆಗಲಿಲ್ಲ, ಆರ್ಸಕ್ಕೆ ಅವರಿಗೆ ಆಗಲಿಲ್ಲ, ಹಾಗೆ ನೋಡ್ತಾ ನಿಂತರಂತೆ. ಅದು ಸಣ್ಣ ಪುಟ್ಟ ಪಟ್ಟಣ ಅಲ್ಲ, ಅದನ್ನು ಸೃಷ್ಟಿ ಮಾಡಿದ್ದು ನಿರ್ಮಾಣ ಮಾಡಿದ್ದು ವಿಶ್ವಕರ್ಮ. ವಿಶ್ವಕರ್ಮನ ನಿರ್ಮಾಣ ಅಂತ ಹೇಳಿದ ಅರ್ಥ ಏನು ಗೊತ್ತೇನು? ಅದು ಅದು ವಾಟರ್ ಪ್ರೂಫ್ ಸಿಟಿ, ಫೈರ್ ಪ್ರೂಫ್ ಸಿಟಿ, ಎಲ್ಲ ಪ್ರೂಫ್ ಆಗಿತ್ತಂತೆ. ಅದಕ್ಕೆ ನಾಶನೇ ಇಲ್ಲ ಅಂತ ಕೃತಿ. ಆದರೆ ಹನುಮಂತನ ಬಾಲದ ಬೆಂಕಿಯ ಮುಂದೆ ಯಾವ ಪ್ರೂಫು ಇಲ್ಲ ಅಂತ ಹೇಳಿಬಿಡ್ತಾರೆ. ಬೇರೆ ಯಾರಿಗೂ ಸಾಧ್ಯವಾಗದ ಕೆಲಸ ಹನುಮಂತ ಮಾಡಿ ಹಾಕಿಬಿಡ್ತಾನೆ. ಅದಕ್ಕೆ ನಮ್ಮ ಜನ ಇರ್ತಾರೆ, ಏನ್ರಿ ಏರ್ ಕಂಡೀಷನ್ ಮನೆ ಇದೆ, ಏರ್ ಕೂಲ್ಡ್ ಹೌಸ್ ಇದೆ, ಹಾಗಿದೆ ಹೀಗಿದೆ ಹೇಳ್ತಾರೆ. ಅದು ಏರ್ ಕಂಡೀಷನ್ ಇರಬಹುದು, ಡೆತ್ ಕಂಡೀಷನ್ ಅಂತ ಏನಾದ್ರು ಕಾನ್ಸೆಪ್ಟ್ ಇದೆಯಾ? ಏನೂ ಇಲ್ಲ, ಎ ಸಿ ಹಾಸ್ಪಿಟ್ಲೇ ಆಗಿರಬಹುದು, ಸಾಯ್ತಾನೆ ಮನುಷ್ಯ, ಎ ಸಿ ಮನೆಯಲ್ಲೇ ಸಾಯ್ತಾನೆ. ಆದರೆ ಇದು ಯಾವುದು ಕಾಪಾಡೋದಿಲ್ಲ. ನಿಜವಾಗಲೂ ಹರಿವಾಯುಗಳು ಕಾಪಾಡಲಿಕ್ಕೆ ಹೊರಟ್ರೆ ಮಾತ್ರ ಬದುಕು, ಇಲ್ಲದೆ ಹೋದರೆ ಇಲ್ಲ. ಅದಕ್ಕೆ ಒಳ್ಳೆ ದೃಷ್ಟಾಂತ ಇದು. ಆ ಕ್ಷಣಕ್ಕೆ ವಿಭೀಷಣ ಸುರಕ್ಷಿತ ಬದುಕಿದ, ಹನುಮಂತ ಇಷ್ಟೆಲ್ಲ ಮಾಡಿದ. ಹನುಮಂತ ಇಟ್ಟ ಬಾಲದ ಬೆಂಕಿನ ಸ್ವಪುಚ್ಛ ವನ್ಹಿನಾ ಅಂತ ಹೇಳಿದ್ದಾರೆ. ಹನುಮಂತ ತನ್ನ ದದಾಹ ಚಾಖಿಲಾಂ ಪುರೀಂ ಸ್ವಪುಚ್ಛಗೇನ ವನ್ಹಿನ, ಆತನ ಬಾಲದ ಬೆಂಕಿಯಿಂದ ಸುಟ್ಟಿದ್ದಕ್ಕೆ ಬೆಂಕಿಗೂ ಭಾರಿ ಧೈರ್ಯ ಬಂದು ಸುಟ್ಟು ಹಾಕಿ ಬಿಡುತ್ತಾನೆ. ಇಲ್ಲದವರು ಬೆಂಕಿನ ಕಂಟ್ರೋಲ್ ಮಾಡಿದ್ದ ರಾವಣ, ಆದ್ರೆ ಹನುಮಂತ ಇಟ್ಟ ಬೆಂಕಿನ ಏನು ಮಾಡ್ಲಿಕ್ಕೆ ಆಗಲಿಲ್ಲ. ಇದು ಹೊಸ ವಿಷಯ ಇದು. ಬೆಂಕಿಯಲ್ಲೂ ಅನೇಕ ವೆರೈಟಿ ಇದೆ ಅಂತ ಹೇಳಿದ್ದಾರೆ, ಬೆಂಕಿಯಲ್ಲಿ ಅನೇಕ ವೆರೈಟಿ ಇದೆ. ಇವತ್ತು ಗ್ಯಾಸ್ ಆರಿಸ್ಬೇಕಾದ್ರೆ ರೀತಿ ಬೇರೆ, ಹೀಟರ್ ಆದ್ರೆ ಉಫ್ ಉಫ್ ಅಂದ್ರೆ ಆರುತ್ತ ಹೀಟರು, ಸ್ವಿಚ್ ಆಫ್ ಮಾಡಬೇಕು. ಈ ಬೆಣ್ಣದ ಬತ್ತಿನ ಉಫ್ ಅಂದ್ರೆ ಆರೋ ಬಿಡುತ್ತೆ, ಅದೇ ರೀತಿ ನೀರು ಹಾಕಿಬಿಟ್ರೆ ಒಲೆ ಆರೋ ಬಿಡುತ್ತೆ. ಆದರೆ ಪೆಟ್ರೋಲ್ ಹಾಕಿದ್ರೆ ನೀರು ಹಾಕಿದ್ರೆ ಉಪಯೋಗ ಇಲ್ಲ, ಪೆಟ್ರೋಲ್ ಉರಿತಾರೆ, ನೀರು ಹಾಕಿ ಮೇಲೆ ಪೆಟ್ರೋಲ್ ಬರುತ್ತೆ ಮತ್ತೆ ಉರಿತಾನೆ ಇರುತ್ತೆ ಅದು. ಸೊ ಎಷ್ಟು ವೆರೈಟಿ ಬೆಂಕಿ ಇದೆ ಲೆಕ್ಕ ಹಾಕಬೇಕು. ಇವತ್ತು ಪೆಟ್ರೋಲ್ ಬೆಂಕಿ ನೀರು ಹಾಕ್ಲಿಕ್ಕೆ ಹಾಕಿ ಬರೋದಿಲ್ಲ, ಆರ್ಸಕ್ಕೆ ಬರೋದಿಲ್ವೋ. ಹನುಮಂತ ಬೆಟ್ಟ ಬೆಂಕಿನ ಆರ್ಸಕ್ಕೆ ಯಾರಿಗೂ ಬರೋದಿಲ್ಲ ಅಂತ ಹೇಳ್ಬಿಡ್ತಾರೆ. ಅದಕ್ಕೆ ಇಡೀ ಪಟ್ಟಣ ಬೂದಿಯಾಗಿ ಹೋಯಿತು. ಹನುಮಂತ ಅಲ್ಲಿಂದ ಸೀತಾಕೃತಿ ಇನ್ನೊಮ್ಮೆ ದರ್ಶನ ಮಾಡಿಬಿಟ್ಟು, ಅಮ್ಮ ನಾನು ಮಾಡೋ ಕೆಲಸ ಎಲ್ಲ ಮಾಡಿಬಿಟ್ಟಿದ್ರೆ ಉಳಿದು ರಾಮ ಮಾಡ್ತಾನೆ ಅಂತ ಹೇಳಿಬಿಟ್ಟು ಅಲ್ಲಿಗೆ ಒಂದು ಹೊರಟನಂತೆ. ಅಲ್ಲಿ ಹೋಗಿ ಸಮುದ್ರ ಇತ್ತಲ್ಲ, ಅಲ್ಲಿ ಹೋಗಿ ತನ್ನ ಬಾಲ ಹದ್ದುತ್ತಾ ಇದ್ದಾರೆ. ಇಷ್ಟಾದ್ರೂ ಬಾಲ ತುದಿ ಬಿಟ್ಟು ಮುಂದೆ ಹೋಗಿಲ್ಲ ಅದು ಒಂದು ಅಷ್ಟೇ ಅಂದ್ರೆ ನಿಜವಾಗ್ಲೂ ಎಣ್ಣೆ ಗಿಣ್ಣೆ ಹಾಕಿದ್ದ ಅವರು ಸುಟ್ಕೊಂಡಿದ್ದೀವಿ ತಮಾಷೆ ಅಂತ ಕೇಳಿದೆ. ಅದಕ್ಕೆ ಹರಿವಾಯುಗಳಿಗೇನೋ ದೋಷವನ್ನು ಮಾಡುತ್ತೇವೆ, ಅದು ನಮಗೆ ಹೊಡೆಯುತ್ತೆ. ಪೂತನ ಕೃಷ್ಣನಿಗೆ ವಿಷವನ್ನು ಕೊಟ್ಟು ತಾನು ಸತ್ತು ಬಿದ್ದಲು. ಇವರು ಬೆಂಕಿ ಇಟ್ಟಿದ್ದ ಹನುಮಂತನಿಗೆ ಸುಟ್ಟು ಬೋದಿಯಾಗಿದ್ದು ತಾವೇನೆ. ಅಧೋತ್ತಮರ ದ್ರೋಹವನ್ನು ಮಾಡಬಾರದು ಅಂತ ಹೇಳಿದಕೊಳ್ಳಿಯ ದೃಷ್ಟಾಂತ ಇದು. ಎಲ್ಲ ಕಥೆ ಮುಗಿತು. ಹನುಮಂತ ಬಾಲ ಅದ್ದಿ ಮೇಲಕ್ಕೆ ಎತ್ತಿದ್ದಂತೆ ಆಗ ಜನಗಳೆಲ್ಲ ನೋಡ್ತಾ ಇದ್ದಾರೆ, ಇದೇನಿದು ಭಾರಿ ಆಶ್ಚರ್ಯ, ಎಂಥ ಅದ್ಭುತ ಇದು ಒಂದು ಅಂತ ಯೋಚನೆ ಮಾಡ್ತಾ ಯಕ್ಷರು ಕಿನ್ನರರು ಕಿಂಪುರುಷ ಎಲ್ಲ ನೋಡ್ತಾ ನೋಡ್ತಾ ಕಾಯ್ತಾ ಇದ್ರಂತೆ. ಹನುಮಂತ ಅಂತೂ ಸುಡ್ಲಿಲ್ಲ, ಆತನ ಬಾಲ ಅಂತೂ ಸುಡ್ಲಿಲ್ಲ, ಆತನ ಬಾಲ ತುದಿಯಲ್ಲಿ ಬೆಂಕಿ ಉರಿದಿದೆ, ಆತಾದರೂ ಸುಟ್ಟಿದೆಯಾ ನೋಡ್ಲಿಕ್ಕೆ ಕಾಯ್ತಾ ಇದ್ರಂತೆ. ಅಷ್ಟು ಭಾಗ ಸುಟ್ಟಿದೆಯಾ ಅಂತ ನೋಡಿದ್ರೆ ಹನುಮಂತ ಬಾಲ ಎದ್ದು ತೆಗೆದ್ರೆ ಅದು ಹೊಳಿತಾ ಇದೆ, ಹಾಗೆ ಹೊಳಿತಾ ಇದೆ, ಏನೇನೂ ಆಗಿಲ್ಲ. ಇದು ಹನುಮಂತ ಆಲ್ ಪ್ರೂಫ್ ಅನ್ನೋದು ದೃಷ್ಟಾಂತ. ಉಪನಿಷತ್ತಿನ ಕಥೆ ಆಕಾಶ ಸಮಾನೋದಕ್ಕೆ ಒಳ್ಳೆ ದೃಷ್ಟಾಂತ. ಏನು ಮಾಡ್ಲಿಕ್ಕಾಗಲಿಲ್ಲ, ಹನುಮಂತ ಸುರಕ್ಷಿತವಾಗಿದ್ದ. ಅಲ್ಲಿಂದ ಹನುಮಂತ ಹಾರಿದನಂತೆ, ಹಾರಿದ ವಾಪಸ್ ಬಂದ. ಅವರೆಲ್ಲ ನೋಡಿದರಂತೆ ಹನುಮಂತನ ಹೇಳಿರುತ್ತಾರೆ, ಹನುಮಂತ ನೀನ್ ಬರೋವರೆಗೂ ಕೂಡ ಏಕಪಾದೇನ ಸ್ಥಾಸ್ಯಾಮಹ ಯಾವದಾಗಮನಂ ತವ, ನೀನ್ ಬರೋವರೆಗೂ ಒಂಟಿ ಕಾಲ ಮೇಲೆ ಕಾಯ್ತಿರ್ತೇವೆ ಅಂತ ಹೇಳ್ತಾರೆ. ಇಡಿ ಎಂಬುದು ಒಂದು ಒಂಟಿ ಕಾಲ ಮೇಲೆ ಕಾಯ್ತಿರ್ತೇವೆ ಅಂತ ಹೇಳ್ತಾರೆ, ಓದುಗಳು ಮಡ್ಕೊಂಡ್ಬಿಟ್ಟಿರ್ತಾರೆ. ಆ ವಿಷಯ ಬೇರೆ, ಇವ್ರು ಮಾತ್ರ ಹಾಗೆ ಕಾಯ್ತಾ ಇದ್ರು ಪಾಪ. ಅಂತ ರಾಮಭಕ್ತರು ಎಲ್ಲರೂ ಕೂಡ ಬಂದರಂತೆ. ಹನುಮಂತ ಉಪವಾಸ, ಇವರು ಉಪವಾಸ, ಟಿವಿಯಲ್ಲಿ ಹನುಮಂತ ತಿಂತಾನೆ ಇರ್ತಾನೆ ಮತ್ತೆ ಬಿಡುವಾದಾಗೆಲ್ಲ ಕೂಡ. ಆದ್ರೆ ಒಂದು ಹನಿ ನೀರು ಬಾಯಲ್ಲಿ ಹಾಕೋದಿಲ್ಲ ಹನುಮಂತ. ಯಾತಕ್ಕೆ? ಅಷ್ಟು ಜನ ಕಪಿಗಳು ಉಪವಾಸ ಇದ್ದಾರೆ, ನಾನು ಅವ್ರನ್ನ ಬಿಟ್ಟು ತಿನ್ನೋದಿಲ್ಲ. ಇದು ದೀಕ್ಷೆ ಅಂದ್ರೆ ಇದು, ಆಶ್ರಿತ ವತ್ಸಲರು ಅಂದ್ರೆ ಇವ್ರು, ಅವ್ರಿಗೆ ಬೇಕಾದ್ರೆ ಏನಿದೆ ಈ ಮಧ್ಯೆ ಅಂತ ಪರಿಪೂರ್ಣ ವ್ಯಕ್ತಿತ್ವ ನೋಡಿದ್ರಂತೆ ಹನುಮಂತ. ಏನು ವಿಷಯ ಅಂತ ಕೇಳಿದ್ರೆ ಹನುಮಂತಿಗೆ ಅವ್ರು ಇರ್ತಾರೆ ವಿಷಯ ಅವತ್ತಿಗೆ ಗೋವಿಂದ ಸುಳ್ಳು ಅಂತ ತಿಳ್ಕೊಂಡ್ಬಿಡ ಗಾಡಿ ತೆರಳಿದ್ರೆ ರಿಸಲ್ಟ್ ನೋಡಕ್ ಹೋಗಿರ್ತಾರೆ ಪಾಪ. ಬರ್ತಾರೆ, ರಿಸಲ್ಟ್ ನೋಡಕ್ ಹೋಗಿದ್ದೆ, ಭಾರಿ ರಶ್ ಇತ್ತು, ಬಸ್ನಲ್ಲಿ ಹೋಗೋದೆ ಭಾರಿ ಕಷ್ಟ. ಕೊನೆಗೂ ಹೋದೆ, ಅಲ್ಲೂ ಸಿಕ್ಕಾಬಿಟ್ಟೆ ರಶ್. ಕೊನೆಗೆ ಏನೋ ಕಷ್ಟಪಟ್ಟು ನೋಡಿದೆ, ಕಷ್ಟಪಟ್ಟು ನೋಡ್ತೇನೆ ಥರ್ಡ್ ಕ್ಲಾಸ್ ನಿನ್ನ ಹೆಸರು ಇಲ್ಲೇ ಇಲ್ಲ ಅಂತ ಹೇಳ್ಬಿಡ್ತಾರೆ, ಮುಗಿದೋಯ್ತು ಅಂಡ್ ಡಲ್ ಆಗಿಬಿಡ್ತಾನೆ ಪಾಪ. ಸೆಕೆಂಡ್ ಕ್ಲಾಸ್ ನೋಡಿದೆ, ಅದರಲ್ಲೂ ಇಲ್ಲ, ಅದು ಅವತಾ ಕೂತಿರ್ತಾನೆ ಆಗ್ಲೇ. ಫಸ್ಟ್ ಕ್ಲಾಸ್ ನೋಡಿದೆ, ನಿನ್ನ ಹೆಸರು ಫಸ್ಟ್ ಇತ್ತು, ಇಟ್ಟೊತ್ತೇ ಸತ್ತೋಗಿರ್ತಾರೆ ಅವ್ರಿಗೆ ಕೆಲವೊತ್ತಿಗೆ. ಈ ರೀತಿ ಸುದ್ದಿ ಹೇಳೋದ ಈ ಮಧ್ಯೆ ಹೇಳ್ಬೇಕಾದ ಇಂಪಾರ್ಟೆಂಟ್ ಸುದ್ದಿ ಹೇಗೆ ಹೇಳಬೇಕು ಜನ ಗೊತ್ತೇ ಇಲ್ಲ. ಅದಕ್ಕೆ ವಾಕ್ಪಟುತ್ವಂಚ ಹನುಮತ್ ಸ್ಮರಣಾದ್ಭವಿ, ಹನುಮಂತ ನೆನಪು ಮಾಡಿಕೊಳ್ಳಿ, ವಾಕ್ಪಟುತ್ವ ಬರುತ್ತೆ ಅಂತ ಹೇಳಿದ್ದಾರೆ. ಹನುಮಂತ ಸೀತಾ ದುಷ್ಟ ಅಂತ ಹೇಳಿಲ್ವಂತೆ, ಸೀತೆ ಕಂಡಳು ಲೇಟ್ ಆಗ್ತದೆ ಹೇಳಿಬಿಟ್ಟು ದುಷ್ಟಾ ಸೀತಾ ಅಂತ ಹೇಳಿದ್ರೆ ಕಂಡಳು ಸೀತೆ. ಇಂಪಾರ್ಟೆಂಟ್ ವಿಷಯ ಏನು ಪಾಸ್ ಆಯ್ತು ಅದನ್ನ ಹೇಳಿ, ಉಳಿದೆಲ್ಲ ಕಥೆ ಆಮೇಲೆ, ಅದೆಲ್ಲ ಬಿಟ್ಟು ಹೇಳಿದ್ರೆ ಅವ್ರು ಏನು ಇರೋ ಹೋಗಿದೆ ಅಂತ ಅರ್ಥ. ಅದಕ್ಕೆ ವಾಕ್ ಕೌಶಲ ಕಲಿಬೇಕು ಹನುಮಂತನಿಂದ. ಅವರ ಮಾತನ್ನು ವರ್ಣನೆ ಮಾಡ್ತಾ, ನಾತ್ಯತ್ವರ ನಾತಿರಯ ನಸ್ಕಲಂತಿ ನಿರಂತರ ಅನಾನಾವೇತ್ತೇವ ದವಿಯೋಭಿ ಪ್ರತರ್ಕಿತ. ಬಹಳ ಮುಖ್ಯವಾದ ಆಚಾರ್ಯ ವೈಶಿಷ್ಟ್ಯ, ಅದು ಸರ್ವತೋಮುಖವಾದ ವೈಶಿಷ್ಟ್ಯ. ಅದು ನಾವೇನ್ ತಿಳ್ಕೊಂಡಿದ್ದೀನಿ, ಏನು ವೈಶಿಷ್ಟ್ಯವೇ ಇಲ್ಲ ಅಂತ ತಿಳ್ಕೊಂಡ್ಬಿಟ್ಟಿದ್ದೆ. ಅವರಂತ ವೈಶಿಷ್ಟ್ಯ ಜಗತ್ತಿನಲ್ಲಿ ಯಾರಿಗೂ ಇಲ್ಲ. ಕಲಿಯುಗದ ದಾಖಲೆಯ ಮಹಾಮೂರ್ತಿಗಳು ಅಂದ್ರೆ ಶ್ರೀಮದ್ ಆಚಾರ್ಯರು, ಅಂತ ಪರಿಪೂರ್ಣವಾದ ವ್ಯಕ್ತಿತ್ವ. ಅವ್ರು ಹೇಳ್ತಾರೆ, ಹನುಮಂತ ಮುಂದೇನಾಯ್ತು, ನಾ ಹೋಗ್ತಾ ಹೇಳ್ತೇನೆ ಬನ್ನಿ, ಟೈಮ್ ವೇಸ್ಟ್ ಮಾಡೋದು ಹನುಮಂತನಿಗೆ ಸಾಧ್ಯ ಇಲ್ಲ. ಹೋಗ್ತಾ ಹೋಗ್ತಾ ಹೇಳ್ಕೊತಾ ಬಂದಂತೆ, ಅಲ್ಲಿಂದ ದಕ್ಷಿಣ ಸಮುದ್ರಕ್ಕೆ ಕಿಷ್ಕಿಂಧೆವರೆಗೂ ಹನುಮಂತನ ಪ್ರವಚನ, ಹನುಮಂತನ ವಾಕ್ ಕೌಶಲ್ಯ ನೋಡಬೇಕು. ಅಷ್ಟು ಕಪಿಗಳಿಗೆ ಪ್ರವಚನ ಮಾಡ್ತಾ ಇದ್ದಾರೆ. ಇದು ದೊಡ್ಡ ಆಶ್ಚರ್ಯ. ಇದು ಸುಂದರಕಾಂಡ ನಡೆಸಿದ್ದು ಆತ್ಮೆ, ಪ್ರವಚನ ಮಾಡಿದ್ದು ಆತ್ಮೆ, ಮಧ್ವಾಚಾರ್ಯ ಬರೆದಿದ್ದು ಆತ್ಮೆ. ಮೂರು ಕೆಲಸ ಮಾಡಿದ್ದು ಹನುಮಂತ ದೇವರೇ. ತಾನೇ ಮಾಡಿ, ತಾನೇ ಹೇಳಿ, ತಾನೇ ಬರೆದು ಮಂಗಳ ಆಗಬೇಕಲ್ಲ. ಇದಕ್ಕೆ ಬಂದ್ರು ಕಿಷ್ಕಿಂದೆಗೆ ಬಂದ್ರು. ಊರೊರೆಗೆ ಮಧುವನ ಅಂತ ದೊಡ್ಡ ವನ, ಜೇನಿನ ವನ ಅದು, ಒಂದು ಜೇನಿನ ವನ. ಆ ಕಪಿಗಳಿ ಭಾರಿ ಉಪವಾಸ ಇದ್ರಲ್ಲ, ಸಂತೋಷದಲ್ಲಿ ಸಿಕ್ಬಿಡಿ ಹನುಮಂತ ಅಂತ ಕೇಳಿದ್ರಂತೆ. ಯಾಕೆ ಯೋಚನೆ ಮಾಡ್ತೀರಿ, ತಿನ್ನಾಕಿ ಅಂತ ಹೇಳ್ತಾರೆ. ಮಧು ಸ್ವೀಟ್ ಮಂಗಳಕ್ಕೆ ಸ್ವೀಟ್ ಕೊಟ್ಬಿಟ್ರು, ಸುಂದರಕಾಂಡ ಪ್ರವಚನ ಮಾಡಿದ್ದು ಎಲ್ಲ ತಿನ್ನಿ ಅಂತ ಹೇಳಿದ್ದೆ ಕೆಲಸ, ಎಲ್ಲ ತಿಂದು ಹಾಕಿಬಿಡ್ತಾರೆ. ಹನುಮಂತ ಹೇಳಿದ್ರೆ ಏನ್ ಮಾಡಕ್ಕೂ ತಯಾರ ಅವರೀಗ. ಆ ಶಕ್ತಿ ಸುಗ್ರೀವನ್ ಕೇರೆ ಮಾಡಾಗಿಲ್ಲ ಅವರೀಗ. ಹನುಮಂತ ಅಷ್ಟು ದೊಡ್ಡವನ್ ಗೊತ್ತಾಗ್ಬಿಟ್ಟಿದೆಯಲ್ಲ, ಅವನ್ ದಧಿಮುಖ ಅಂತ ಒಬ್ಬನೇ ಅಂತ ಬಂದ್ಕೆ ಏನ ಹೇಗೆ ಮಾಡ್ತಿದ್ದೀರಿ ಅಂತ ಕೇಳಿದ್ರೆ, ಇಲ್ಲ ಹನುಮಂತ ಹೇಳಿದ್ದಾನೆ, ಹನುಮಂತ ಹೇಳಿದ್ರೆ ಯಾರು ಮಾತಾಡಾಗಿಲ್ಲ, ಸಾಬುಗಳು ಹೇಳಿದ್ದಾರೆ ಮಠದಲ್ಲಿ ಏನು ಮಾತಾಡಾಗಿಲ್ಲ. ಆಮೇಲೆ ಏನೋ ತಗೋತಾಯ ಸಾಬುಗಳು ಹೇಳಿದ್ದಾರೆ ಕತೆ ಬೋಧೋಯ್ತಲ್ಲಿ, ಅವ್ ಮುಖ್ಯಸ್ಥರು ಹೇಳಿದ್ರೆ ಮತ್ತೆ ಮಾತಾಡಾಗಿಲ್ಲ. ತಕ್ಷಣ ಬಂದ್ರಂತೆ ಹನುಮಂತ ಮುಂದೆ ಬರ್ತಾ ಇದ್ದಾನೆ. ಏನ್ ಆಶ್ಚರ್ಯ, ಮಧುವನದ ಭಂಗ, ಎಂತ ಶಾಸ್ತ್ರಾರ್ಥ ಗೊತ್ತಾ ಅದು. ಮಧುವನ, ಅಶೋಕವನವನ್ನು ಧ್ವಂಸ ಮಾಡಿದ್ದು ಹನುಮಂತನೇ, ಮಧುವನ ಧ್ವಂಸ ಮಾಡಿದ್ದು ಹನುಮಂತನೇ, ಅಶೋಕವನ ರಾವಣನದು ಅದು ಹೋಯ್ತು, ರಾವಣ ಗೋಳಾಡಿಬಿಟ್ಟ, ಹನುಮಂತನ ಅರ್ಥ ಮಾಡ್ಕೊಳ್ಳಿಲ್ಲ. ಮಧುವನ ಹೋಯ್ತು, ಸುಗ್ರೀವನಿ ಸುದ್ದಿ ಹೋಯ್ತು, ತಕ್ಕ ಸುಗ್ರೀವ ಅರ್ಥ ಮಾಡ್ಕೊಂಡಂತೆ. ಹಡಿರಿ ಬಡಿರಿ ಹೇಳಲಿಲ್ಲ, ಆತನ ಗೌರವದಿಂದ ಪೂಜೆ ಮಾಡಿ ಕರ್ಕೊಂಡ್ಬನ್ನಿ ಅಂತ ಹೇಳಿದ್ದಾರೆ. ಯಾತಕ್ಕೆ ಕೆಲಸ ಆಗಿದೆ ಅಂತ ಅರ್ಥ ಅಂತ ಅರ್ಥ ಮಾಡಿಕೊಂಡಂತೆ. ಅವನಿಗೆ ಅರ್ಥ ಆಗಿರಲಿಲ್ಲ ಅಂದ್ರೆ ಅರ್ಥ ಆಯ್ತು. ಮಧುವನ ಅಂದ್ರೆ ಏನು? ಮಧು ಅಂದ್ರೆ ಆನಂದ, ವನ ಅಂದ್ರೆ ತೀರ್ಥ, ಮಧುವನ ಅಂದ್ರೆ ಆನಂದ ತೀರ್ಥ ಅಂತ ಹೇಳಿನೇ ಶಾಸ್ತ್ರಾರ್ಥ. ಮಧುವನವನ್ನ ಕೊಟ್ಟಿದ್ದು ಅಂದ್ರೆ ಆನಂದ ತೀರ್ಥರ ಶಾಸ್ತ್ರವನ್ನೇ ನಾವು ಅರ್ಥ ಮಾಡಿಕೊಳ್ಳತಕ್ಕಂಥ ಕಥೆ ನೋಡಿದರೆ ಮಧ್ವಾಚಾರ್ಯ ರಾಮಾಯಣ ಬರೆದ ಕಾಣಿಸ್ತದೆ. ನಿಜವಾದ ಅರ್ಥದೊಳಗೆ ಇಡೀ ವೈಷ್ಣವಪರವಾದದ್ದು ರಾಮಾಯಣ. ವಾಲ್ಮೀಕಿಗಳು ಹಾಗೆ ಬರೀತಾರೆ, ವ್ಯತ್ಯಾಸವೇ ಇಲ್ಲ. ಅಷ್ಟು ಮಾಡಿಕೊಂಡು ಬಂದರಂತೆ. ರಾಮನ ಹತ್ರ ಬರ್ತಾರೆ ಹನುಮಂತ. ಎಂಥ ಹನುಮಂತ ರಾಮನ ಹತ್ರ ಬಂದು ತಗೊಳ್ಳ ರಾಮ ನಿನ್ ಕೆಲಸ ಆಯ್ತು ಅಂತ ಹೇಳ್ಬೋದಾಗಿತ್ತು. ಚೂಡಾಮಣಿ ಕೊಟ್ಟರೆ ಮೂರೋಗ್ತಿತ್ತು. ಯಾರ್ಗಾರು ಕಳಿಸಿದ್ ಭಾರಿ ಜೋರು ಇರಬೇಕಲ್ಲ. ಹನುಮಂತ ಮಾತೇ ಆಡ್ಲಿಲ್ಲಂತೆ. ಇದು ಹನುಮಂತನ ವೈಶಿಷ್ಟ್ಯ. ಚೂಡಾವನಿಂ ಪವನಜಃ ಪದಯೋರ್ ನಿಧಾಯ ಸರ್ವಾಂಗ ಕೈ ಪ್ರಣತಿಮಸ್ಯ ಚಕಾರ ಭಕ್ತ್ಯ. ರಾಮನ ಕೆಲಸ ಏನಿದೆ ಮತ್ತೆ? ಎಲ್ಲ ತಾವು ಮಾಡಿದ್ದಷ್ಟೇ ಹೊರತು ರಾಮನ ಸೀತನ ಕಳ್ಕೊಂಡಿದ್ರೆ ತಾನೆ. ಚೂಡಾಮಣಿ ಸಾತಾಂಗ ನಮಸ್ಕಾರ ಹಾಕಿದರಂತೆ. ಭಗವಂತನನ್ನು ಕಂಡಾಗ ದೇವ್ ಭಕ್ತನ ಮಾತು ನಿಂತೋಗ್ಬಿಡುತ್ತದೆ ಅಂತ ಹೇಳುತ್ತಾರೆ. ತುಂಬಾ ಬೇಕಾದರೂ ಬಂದ್ರೆ ಹಾ ಅಂತ ಮಾತಾಡಲಿಕ್ಕೆ ಬರೋದಿಲ್ಲ. ಇನ್ನು ರಾಮನೆದುರಿಗೆ ಹನುಮಂತ ಮಾತೇ ಆಡ್ಲಿಲ್ವಂತೆ. ಸಾಷ್ಟಾಗ ನಮಸ್ಕಾರ ಮಾಡಿದಾಗ ಇದಿಷ್ಟು ಹನುಮಂತನ ಕಥೆ. ಅದು ರಾಮಾಯಣ ಆಗೋದಿಲ್ಲ. ರಾಮ ಬಂದ್ರೆ ಹನುಮಂತನ ರಾಮಾಯಣ ಆಗೋದು. ರಾಮನ ಪ್ರವೇಶ ಆಗ ಎರಡೂ ಕೈಯಿಂದ ಎತ್ತಿದರಂತೆ ರಾಮದೇವರು. ಎತ್ತಿ ಈ ಯೋಚನೆ ಏನ್ ಮಾಡಬೇಕು ಹನುಮಂತ ಯೋಚನೆ ಮಾಡ್ತಾ ಇದ್ದ. ಇಂಥ ಸೇವೆ ಸರಿದ ಹನುಮಂತನ ಏನ್ ಮಾಡಬೇಕು? ರಾಮೋಪಿ ನಾಣ್ಯದ ಅನುದಾತು ಮಮುಷ್ಯ ಯೋಗ್ಯಂ ಅತ್ಯಂತ ಭಕ್ತಿಭರಿತಶ್ಚ ವಿಲಕ್ಷ ಕಿಂಚಿತ್ ಸ್ವಾತ್ಮ ಪ್ರಧಾನ ಅಧಿಕಂ ಪವನಾತ್ಮಜಸ್ಯ ಕುರ್ವನ್ ಸಮಾಷ್ಟಿಷದಮಂ ಪರಮಾಭಿತುಷ್ಟ. ಏನು ಕೊಡಬೇಕು ಹನುಮಂತ ಯೋಚನೆ ಮಾಡಿದ್ರಂತೆ. ರಾಮದೇವರು ಪ್ರಾಬ್ಲಮ್ ಆಗಿದ್ದ ಅವತ್ತು ಒಂದೇ, ಯಾರ್ಯಾರು ಕೊಡ್ಬೋದು? ಪುತ್ರ ಪುತ್ರ ಆಯುರ ಆರೋಗ್ಯ ಐಶ್ವರ್ಯ ಆಗಿರುತ್ತೋ ಲಾಭ ಕೊಟ್ಟ ಅಭ್ಯಾಸ ಆಗಿಬಿಟ್ಟಿದ್ರು ಪರಮಾತ್ಮನಿಗೆ. ಯಾರು ಕೇಳಿದವರು ಕೂಡ ಸುಲಭ, ಕೇಳದಿದ್ರು ಕೂಡ ಭಾರಿ ಕಷ್ಟ ಅಂತ ಹೇಳ್ತಾರೆ. ಕೇಳಿದ್ರೆ ಕೇಳಿದ್ ಕೊಟ್ರೆ ಮುಗೋಯ್ತು. ಏನು ಬೇಡ ಅಂದ್ರೆ ಏನು ಕೊಟ್ಟರು ಸಮಾಧಾನ ಆಗೋದಿಲ್ಲ. ಯಾಕೆ? ಇನ್ನು ನಾನು ಕೊಟ್ಟಿದ್ದು ಕಡಿಮೆ ಕಡಿಮೆ ಅನ್ನಿಸ್ತಂತ. ಇದು ಬಹಳ ಲಾಜಿಕ್ ಇದು ಅಂತ. ರಾಮದೇವರಿಗೆ ಸಮಸ್ಯೆನ ಸರ್ವೋತ್ತಮ ಪರಮಾತ್ಮ ಆಲಿಂಗನ ಮಾಡಿಕೊಂಡಂತೆ. ನನ್ನೇ ಕೊಡ್ತೇನೆ ಅಂತ ಕೊಟ್ಬಿಟ್ಟಂತೆ ಪರಮಾತ್ಮ. ಸ್ವಾತ್ವ ಪ್ರಧಾನ ಅಧಿಕಂ ಪವನಾತ್ಮಜಸ್ಯ ಕುರ್ವನ್ ಸಮಾಶಿಷದಮಂ ಪರಮಾಭಿಭಕ್ತುಷ್ಟ್ಯ. ಇದು ನಿಜವಾಗಲೂ ರಾಮದೇವರು ಎಂಥವರು, ಹನುಮಂತ ಎಂಥವನು. ಜೀವೋತ್ತಮ ಹನುಮಂತ ಆತನ ಸೇವೆಯಿಂದ ಗೊತ್ತಾಗುತ್ತೆ. ಸರ್ವೋತ್ತಮ ರಾಮ ಆತ ಫಲ ಕೊಟ್ಟಿದ್ದಂದ್ರೆ ಗೊತ್ತಾಗುತ್ತೆ. ಸೇವೆ ಮಾಡಿದ ಭಕ್ತ, ಫಲ ಕೊಟ್ಟ ಭಗವಂತ, ಅವರಿಬ್ಬರ ಸಂಬಂಧವೇ ಸುಂದರಕಾಂಡ ರಾಮಾಯಣ ಅಂತ ತಿಳ್ಕೊಂಡ್ರೆ ಸಾಕು. ಕನಕದಾಸ ಹೇಳ್ತಾರೆ, ನಿನ್ನಂತೆ ಕೊಡುವ ಉದಾರಿ ಯಾವನು ಮೂರು ಲೋಕದಳು. ದೇವರಂತೆ ಯಾರು ಕೊಡ್ತಾರೆ? ಜಗನ್ನಾಥದಾಸರು ಬರೀತಾರೆ, ಜನಪ ಮೆಚ್ಚಿದ ರೀವ ಧನ ವಾಹನ ವಿಭೂಷಣ ವಸನ ಭೂಮಿಯ ತನು ಮನೆಗಳಿತ್ತಾದರಿಪರು ಉಂಟೇನೋ ಲೋಕದೋಳು. ದೇವರು ಕೊಟ್ಟಾಗ ಯಾರಿಗೆ ಕೊಡ್ತಾರೆ? ಅದಕ್ಕೇನೆ ಹರಿರೇವ ಪರ ಅಂತ ಕೊಂಡಾಡಿದ್ದು. ಅಂತಹ ರಾಮದೇವರು ಎಲ್ಲರಿಗೂ ಘೋಷಣೆ ಮಾಡ್ತಾರೆ, ನೋಡಿದ್ರಾ ಹನುಮಂತ ಮಾಡಿದ ಕೆಲಸ ಎಂಥದ್ದು ಗೊತ್ತಾ ಅಂತ ಹೇಳ್ತಾರೆ. ಅರ್ಥ ಆಗ್ಬೇಕಲ್ಲ. ಉಳಿದರೂ ಏನ್ ಬರೋದು ಗೊತ್ತಾ? ಎಕ್ಸಾಮ್ ಅಂದ್ರೆ ಹೇಳ್ತಾನೆ ಗುಡ್ ಅಂತೇಳಿ. ಆ ತರ ಕೃತಂ ಹನುಮತಾ ಕಾರ್ಯಂ ಸುಮಹ ಧುವಿ ದುರ್ಲಭಂ ಮನಸಾಪಿ ಯದನ್ನೇನ ನ ಶಕ್ಯಂ ಧರಣೀತಲೇ. ವಾಲ್ಮೀಕಿ ರಾಮಾಯಣ ಓದಿ ಯುದ್ಧಕಾಂಡದ ಮೊದಲ ಶ್ಲೋಕನೇ ಅಲ್ಲಿ ಶುರುವಾಗೋದು. ಇವತ್ತು ಹನುಮಂತ ಏನು ಕೆಲಸ ಮಾಡಿದ್ದಾನೆ, ಇದನ್ನು ಮಾಡಲಿಕ್ಕೆ ದೇವತೆಗಳಿಗೆ ಆಗೋದಿಲ್ಲ ಅಲ್ಲ, ದೇವತೆಗಳು ಇಮ್ಯಾಜಿನ್ ಮಾಡಲಿಕ್ಕೂ ಆಗೋದಿಲ್ಲ ದೇವತೆಗಳಿಗೂ ಕೂಡ. ಅಷ್ಟು ದೊಡ್ಡ ಕೆಲಸ ಹನುಮಂತ ಮಾಡಿದ್ದಾನೆ. ಇದೆಲ್ಲ ಯೋಚನೆ ಮಾಡಿದರೆ ಅಹುದಹುದು ಹನುಮಂತ, ಅಹುದು ನೀ ಬಲವಂತ, ಅಹುದು ಮುಖ್ಯ ಪ್ರಾಣ ಮೂಲ ಗುರು ಅಹುದು. ಅಲ್ಲಿಂದ ಎಲ್ಲರೂ ಕೂಡ ಹೊರಡುತ್ತಾರೆ ಇದಕ್ಕೆ ಸಮುದ್ರದ ಬಳಿಗೆ. ರಾಮದೇವರು ಅಲ್ಲಿ ಹೋಗ್ಬೇಕಾದ್ರೆ ಹನುಮಂತ ಎಲ್ಲರೂ ಏನೋ ಹೋಗ್ತಾರೆ, ಹನುಮಂತೇವರು ಗೊತ್ತಲ್ಲ. ರಾಮದೇವರ ಭುಜ ಮೇಲೆ ಕುಡಿಸಿಕೊಂಡು ಹೋಗ್ತಾರೆ. ವಾಯುವಾಹನ ಪರಮಾತ್ಮನ ಬೇರೆ ವೆಹಿಕಲ್ಲೇ ಇಲ್ಲ, ವೆಹಿಕಲ್ ವಾಹನ ಅದೇ ಪದ ಬಂದಿರೋದು ಹಾಗೇನೆ. ಹಾಗೆ ಬಂದರಂತೆ ವಾಯುವಾಹನ. ಅಲ್ಲಿ ನಿಂತ್ಕೊಂಡಿದ್ದಾರೆ ಸಮುದ್ರ ತೀರದೊಳಗೆ. ಆ ಕ್ಷಣಕ್ಕೆ ಸಮುದ್ರ ದಾರಿ ಕೊಡ್ಲಿಲ್ಲ. ರಾಮದೇವರು ಅವಕಾಶ ಕೊಟ್ರಂತೆ, ಉಪಯೋಗ ಮಾಡಿಕೊಳ್ಳಿ ಅಂತ ಅವನು ಕೇಳಲಿಲ್ಲ. ಅಷ್ಟತ್ತೆ ಸರಿಯಾಗಿ ರಾಮದೇವರು ಅಲ್ಲೇ ಕಾದ ಕರುಣೆ ತೋರಿಸ್ತಾರೆ. ರಾಮದೇವರು ಅಗ್ರೇ ಸಮಾರ್ಥಮನು ಪ್ರಥಯನ್ಸ ಧರ್ಮಂ, ಹಾಗೆ ಸಾಮವನ್ನು ತೋರಿಸಬೇಕಂತ ಕೂತರಂತೆ. ಅದು ಒಂದು ಕಾರಣ. ಇನ್ನೊಂದು ಕಾರಣ, ವಿಭೀಷಣ ಬರಬೇಕಾಗಿತ್ತು ಅಲ್ಲಿಗೆ. ಈ ಕಡೆ ವಿಭೀಷಣ ರಾವಣ ಬಗ್ಗೆ ದೊಡ್ಡ ಗಲಾಟೆ ನಡೆಯಿತು. ವಿಭೀಷಣ ಹೇಳಿದ, ಭಾರಿ ತಪ್ಪು ಮಾಡ್ತೀಯ ಅಣ್ಣ ನೀನೀಗ ಅಂತ ಹೇಳ್ತಾರೆ. ನೋಡಿ, ಅಣ್ಣಂದಿರಿ ಗೌರವ ಕೊಡಬೇಕು, ಆದರೆ ದೇವರಿ ಮೋಸ ಮಾಡಿದಾಗ ಗೌರವ ಕೊಡಕ್ಕೆ ಬರೋದಿಲ್ಲ. ನೀನು ಆ ಸೀತೆಯನ್ನು ಒಪ್ಪಿಸಲೇಬೇಕು, ಇಲ್ಲ ನಾನು ಇರೋದಿಲ್ಲ ಅಂತ ಹೇಳಿದ್ರೆ ನೀನು ಹೋಗಯ್ಯ ಅಂತ ಹೇಳಿಬಿಟ್ಟಂತೆ. ವಿಭೀಷಣ ಬಿಟ್ಟು ಬಂದ್ಬಿಡ್ತಾನೆ. ವಿಭೀಷಣ ಪಕ್ಷಾಂತರಿ, ಮೊನ್ನೆ ಹೇಳಿದೆ ಇದು ಪಕ್ಷ ಬದಲಾಯಿಸೋ ಕಾಲ, ಇದು ಚುನಾವಣೆಯ ಕಾಲ ಅಲ್ಲ, ಪಕ್ಷಾಂತರ ಮಾಡೋ ಕಾಲ. ವಿಭೀಷಣ ಫಸ್ಟ್ ಕ್ಲಾಸ್ ಪಕ್ಷಾಂತರ ಮಾಡ್ತಾನೆ. ಎಲ್ಲಿಂದ? ಅಸತೋಮಾ ಸದ್ಗಮಯ, ಅಸತ್ ಪಕ್ಷದಿಂದ ರಾವಣನ ಪಕ್ಷದ ರಾವಣ ಪಕ್ಷಕ್ಕೆ ಬರ್ತಾನಲ್ಲ, ಇದು ಒಳ್ಳೆ ಪಕ್ಷಾಂತರ. ಇದು ಮಾಡದೇ ಹೋದ್ರೆ ಮನುಷ್ಯ ಮುಕ್ತಾನೇ ಆಗೋದಿಲ್ಲ. ಇದು ಮಾಡಲೇಬೇಕಾದ ಪಕ್ಷಾಂತರ. ಸಂಸಾರದಿಂದ ಮೋಕ್ಷಕ್ಕೆ ಹೋಗೋದು ಅಂದ್ರೆ ಏನು? ಒಳ್ಳೆ ಪಕ್ಷಾಂತರ. ಹೇ, ಇಲ್ಲೇ ಇರ್ತೀನಿ ಪಕ್ಷಾಂತರ ಹೋಗೋದು ಅಂತ ಗತಿ ಮುಗಿದೋಯ್ತು. ನಿತ್ಯ ಸಂಸಾರ ಅಂದಂತ ಮಚ್ಚಿಗೆ ಹೋಗ್ತಾನೆ ಅಷ್ಟೇ. ಅಲ್ಲಿಗೆ ಹೋಗ್ತಾ ಇದ್ದಾರೆ. ಆ ಸಭೆಯಕ್ಕೆ ವಿಭೀಷಣ ಬಂದ ತಕ್ಷಣ ಹೇಳ್ಕಳಿಸ್ತಾರೆ, ಭೀಷಣ ಬಂದಿದ್ದೇನೆ ಅಂತ ಹೇಳ್ಕಳಿಸಿದನಂತೆ. ತಕ್ಷಣ ರಕ್ಷಣೆಗೋಸ್ಕರ ಬಂದಿದ್ದೇನೆ ಅಂತ ಕೇಳಿದಾಗ ರಾಮದೇವರು ಸಭೆ ಸೇರಿಸ್ತಾರೆ. ಡೆಮಾಕ್ರೆಟಿಕ್ ಎಲ್ಲ ರಾಮದೇವರು ಏನ್ ಮಾಡಿದ್ರು ಕೂಡ, ಏನ್ ಹೇಳ್ತೀರಿ, ಸ್ವೀಕಾರ ಮಾಡಬೇಕೋ ಬಿಡಬೇಕು? ಎಲ್ರು ಬೇಡ ಅಂತ ಹೇಳಿಬಿಟ್ರಂತೆ. ಶತ್ರು ತಮ್ಮ ಅವನು ಅಲ್ಲಿಂದ ಬಂದಿದ್ದಾನೆ, ಯುದ್ಧ ಕಾಲಕ್ಕೆ ಬೇರೆ ಬಂದಿದ್ದಾನೆ, ಕೈ ಕೊಟ್ರೆ ಕಷ್ಟ, ಬೇಡ ಅಂದ್ಬಿಟ್ರಂತೆ. ಆಗ ಹನುಮಂತ ದೇವರು, ಹನುಮಂತ ನೀನೇ ಹೇಳ್ತೀಯ ಅಂತ ಕೇಳಿದರೆ ರಾಮ ನಾನು ಪ್ರಾರ್ಥನೆ ಮಾಡ್ತೇನೆ, ನಿನಗೆ ಹೇಳೋ ಶಕ್ತಿ ಯಾರಿಗೂ ಇಲ್ಲ, ನೀನು ಸರ್ವೋತ್ತಮ, ನಮ್ಮನ್ನು ಸುಮ್ಮನೆ ಕೇಳ್ತೀಯ ಅಷ್ಟೇನೆ, ಪೃಚ್ಛಸಿ ಅಸ್ಮಾನ್ ಸುಹೃತ್ತಯ ಅಂತ ಹೇಳ್ತಾರೆ. ಹೇಳ್ತೇನೆ, ಇವನನ್ನು ಗ್ರಹಣ ಮಾಡಬೇಕು, ಸ್ವೀಕಾರ ಮಾಡಬೇಕು ಇವನನ್ನ. ನಾನು ಕಂಡು ಬಂದಿದ್ದೇನೆ ಅವನ ಯೋಗ್ಯತೆನ, ನನಗೆ ಗೊತ್ತು. ಶುದ್ಧ ಸ್ವಭಾವ ಇತಿ ಚೇನ ಅಹಂ ವಿಜಾನೆ ಅಂತ ರಾಮದೇವರು ಹೇಳ್ತಾರೆ. ಮುಂದೆ ನನಗೆ ಗೊತ್ತೀತ, ತಕ್ಷಣ ಎಷ್ಟು ಸ್ವೀಕಾರ ಮಾಡಬೇಕು ಅಂತ ಹೇಳಿದ ತಕ್ಷಣ ರಾಮದೇವರು ಹೇಳ್ತಾರೆ, ನೀವೆಲ್ಲ ಹೇಳಿದ್ದೀರಿ ಒಂದು ಮಾತನ್ನ, ಹನುಮಂತ ಹೇಳ್ತಾನೆ ಒಂದು ಮಾತನ್ನ, ನಾನು ಹನುಮಂತನ ಮಾತನ್ನು ಕೇಳ್ತೇನೆ ಅಂತ ಹೇಳಿಬಿಡ್ತಾರೆ. ಅದನ್ನೇ ಪುರಂದರದಾಸರು, ಹನುಮನ ಮತವೇ ಹರಿಯ ಮತವೋ, ಹರಿಯ ಮತವೇ ಹನುಮನ ಮತವೋ. ಅಷ್ಟು ಜನದ ಮತವನ್ನು ಕೈಬಿಟ್ಟುಬಿಟ್ರು, ಹನುಮಂತನ ಮತವನ್ನ ರಾಮದೇವರು ಹಿಡಿತಾರೆ. ಅದಕ್ಕೆ ವಾಯುದೇವರ ಮತ, ಶ್ರೀಹರಿಯ ಮತ ಎಂದು ಭಿನ್ನಾಭಿಪ್ರಾಯ ಇಲ್ಲದ ಮತಗಳು. ಉಳಿದವರ ಮತ ಸರಿ ಇರಬಹುದು, ತಪ್ಪು ಇರಬಹುದು. ಸುಗ್ರೀವಾದಿಗಳೆಲ್ಲ ಮಾತಾಡ್ತಾರೆ, ಸೌರಾದಿ ಮತಗಳೆಲ್ಲ ಅಗ್ರಾಹ್ಯ ಅಂತ ಆಯ್ತಾರೆ. ಸೌರಾದಿ ಮತಗಳೆಲ್ಲ ಮತ ಅಗ್ರಾಹ್ಯ, ಮಧ್ವ ಮತವೇ ಮತವು ಸಕಲ ಶ್ರುತಿ ಸಮ್ಮತವು, ಮಧ್ವರಾಯರ ಧ್ಯಾನ ಅಮೃತ ಪಾನ ರಾಮದೇವರು ಘೋಷಣೆ ಮಾಡಿಬಿಟ್ರಂತೆ. ಅದನ್ನೇ ರಾಯರು ಬರೀತಾರೆ, ಪ್ರತಿಯೊಬ್ಬ ಜೀವನ ಯೋಗ್ಯತೆಯನ್ನು ಪರೀಕ್ಷೆ ಮಾಡಿ ಇವನು ಯೋಗ್ಯ ಪರಮಾತ್ಮ, ಇವನು ಸ್ವೀಕಾರ ಮಾಡು ಅಂತ ಹೇಳೋದು ವಾಯುದೇವರಂತೆ. ಬರೀ ವಿಭೀಷಣನಲ್ಲ, ರಾಯರು ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ಬರೀತಾರೆ, ಪ್ರತಿಯೊಬ್ಬರೂ ಕೂಡ ವಾಯುದೇವರ ಮೂಲಕವೇ ದೇವರತ್ರ ಹೋಗಬೇಕು. ವಿಷ್ಣು ಹೀತಾತ ಮೋಕ್ಷಸ್ಯ ವಾಯುಶ್ಚ ತದನುಜ್ಞೆಯ ಉಪನಿಷತ್ತು ಸಯೇನಾನ್ ಬ್ರಹ್ಮ ಗಮಯತಿ ಉಪನಿಷತ್ತು. ಅಲ್ಲೆಲ್ಲ ಹೊರಟ್ರಂತೆ ರಾಮದೇವರು ಹೇಳ್ತಾನೆ, ಸ್ವೀಕಾರ ಮಾಡ್ತೇನೆ ಇವನನ್ನ, ಹನುಮಂತನ ಮಾತು ಮೊದಲನೇದು, ಎರಡನೇ ಕಾರಣ ನಾನು ವ್ರತ ಮಾಡಿದ್ದೇನೆ ಅದಕ್ಕೆ ನಡೆಸ್ತೇನೆ ಅಂತ ರಾಮದೇವರು ಹೇಳ್ತಾರೆ. ನಾವು ಜೀವರು ವ್ರತ ಮಾಡಿದ್ದೇನೆ ಸಂಕೋಚ ಪಡ್ತೇವೆ, ಇಲ್ಲಪ್ಪ ನಾನು ಮಾಡೋದಿಲ್ಲ ಅಂತ ಹೇಳಿಬಿಡ್ತೇವೆ. ದೇವರು ಹೇಳ್ತಾರೆ ವ್ರತ ಮಾಡಿದ್ದೇನೆ ನಾನು, ಏನು ವ್ರತ, ಸಕೃದೇವ ಪ್ರಪನ್ನಾಯ ತವಾಸ್ಮೀತಿ ಚ ಯಾಚತೆ ಅಭಯಂ ಸರ್ವಭೂತೇಭ್ಯ ದತಾಮ್ಮೇ ತದ್ವ್ರತಂ ಮಮ. ನನ್ನನ್ನು ಒಂದು ಸತ್ಯ ಕೂಡ ಯಾರು ಶರಣಾಗ್ತಾರೋ ಅವ್ರನ್ನ ಕೈಬಿಡೋದು ನಾನು ಅಂತ ಹೇಳಿಬಿಡ್ತಾರೆ. ಇವತ್ತು ತಮ್ಮನ್ನು ಕೈಬಿಟ್ಟಿದ್ರೆ ಒಂದು ಸರ್ತನೂ ಶರಣಾಗಿಲ್ಲ ಅಂತ ಆಗ್ತದೆ ಅಷ್ಟೇ. ಒಂದು ಸತ್ಯ ಸರಿಯಾಗಿ ಬಂದರೂ ಸಾಕು, ನಾನು ಕೈಬಿಡೋದಿಲ್ಲ. ನನ್ನ ವ್ರತ ಯೋಗಕ್ಷೇಮಂ ಮಹಾಮ್ಯಹಂ ಅಲ್ಲಿ ಸಕೃದೇವ ಪ್ರಪನ್ನಾಯ ಅಂತ ಹೇಳ್ತಾನಲ್ಲ, ಸಕೃದೇವ ಪ್ರಪನ್ನಾಯ ಬ್ರಾಹ್ಮಣಾಯ ಅಂತ ಹೇಳೋದಿಲ್ಲ, ಪುರುಷಾಯ ಅಂತ ಹೇಳೋದಿಲ್ಲ, ಸ್ತ್ರೀಯರಿಗೆ ಅಂತ ಹೇಳೋದಿಲ್ಲ. ಪರಮಾತ್ಮ ಹೇಳ್ತಾರೆ ಯಾರಾದ್ರೂ ಸರಿನೇ, ಇದು ದೇವರ ಮಾತಿದು. ಅದು ಜಾತಿ ಪಕ್ಷ ದೇಶ ಗೀಶ ಯಾವುದೂ ಇಲ್ಲ, ಭಕ್ತಿ ಒಂದಿದ್ದಂದ್ರೆ ದೇವರು ಕಾಪಾಡುತ್ತಾನೆ, ಅದೊಂದಿಲ್ಲ ಅಂದ್ರೆ ದೇವರು ಕಾಪಾಡೋದಿಲ್ಲ. ಇದು ಎರಡನೇ ಕಾರಣ. ಮೂರನೇ ಕಾರಣ, ಅಕಸ್ಮಾತ್ ಕೈ ಕೊಟ್ರೆ ಅಂತ ಹೇಳ್ತೀರಲ್ಲ, ಕೈ ಕೊಡ್ಲಿ ನೋಡೋಣ ಅಂತ ಹೇಳ್ತಾರೆ ರಾಮದೇವರು. ಇವ್ರ ಅಕಸ್ಮಾತ್ ಮೋಸ ಮಾಡಿಬಿಟ್ರೆ, ಇವ್ರು ಮೋಸ ಮಾಡೋದು ಬೇಡ. ಸಬ್ರಹ್ಮಕಾಹ ಸುರಗಣಾಹ ಸಹ ದೈತ್ಯ ಮರ್ತ್ಯಾಹ ಸರ್ವೇ ಸವೇತ್ಯ ಮಮ ಅಂಗುಲಿ ಚಾಲನೇಪಿ ನೇಶಾಹ. ರಾಮದೇವರ ಮಾತು, ಇವನ್ನೆಲ್ಲ ಬ್ರಹ್ಮರುದ್ರಾದಿ ದೇವತೆಗಳು ಬಂದು ನನ್ನ ಎದುರು ನಿಂತುಕೊಳ್ಳಿ, ಈ ಬೆಟ್ಟ ಊದಿಬಿಡ್ತೇನೆ, ಊರ್ತೇನೆ, ಎತ್ತ ಶಕ್ತಿ ಯಾರಿಗಿಲ್ಲ ಅಂತ ರಾಮದೇವರು ಹೇಳ್ತಾರೆ. ಇದೆಲ್ಲ ಅಂಗುಲ್ಯಗ್ರೇಣ ತಾನ್ಹನ್ಯಾಂ ಇಚ್ಛನ್ ಹರಿಗಣೇಶ್ವರ. ವಾಲ್ಮೀಕಿಗಳ ಮಾತು, ನನ್ನ ಬೆರಳ ತುದಿ ಸಾಕು ನಾಶ ಮಾಡಲಿಕ್ಕೆ ಅಂತ ರಾಮದೇವರು ಹೇಳಿದಾಗ ಎಲ್ಲರಿಗೂ ರಾಮದೇವರು ಯಾರು ಅಂತ ಗೊತ್ತಾಯ್ತು. ರಾಮದೇವರು ಸರ್ವೋತ್ತಮ ಅಂತ ತಿಳಿತು. ಅಷ್ಟೊಂದು ಸಮುದ್ರ ಬಂದಿರಲಿಲ್ಲ ಅಲ್ಲ, ವಿಭೀಷಣ ಸ್ವೀಕಾರ ಮಾಡಿದ್ರು. ವಿಭೀಷಣ ಕೇಳ್ತಾರೆ, ವಿಭೀಷಣ ಬಾ ಅಂತ ಕರೀತಾರೆ. ಏನು ಕೊಡಬೇಕು ಇದರಿಗೆ, ರಾಮ ನಾನು ನಿನ್ನ ಭಕ್ತನಾಗಿ ಬಂದಿದ್ದೇನೆ ಅಂತ ಹೇಳಿದ ತಕ್ಷಣ ಬಾ ಅಂತ ಹೇಳಿ ಅವನು ಪಟ್ಟಾಭಿಷೇಕ ಮಾಡಿಬಿಟ್ರು. ನೀನೇ ಲಂಕೆಯ ರಾಜ, ಇವರೇ ಮರಿಮಿಷ್ಟು ಡಿಕ್ಲೇರ್ ಮಾಡಿಬಿಟ್ಟು ಎಲೆಕ್ಷನ್ ಏನಂತ ಗೊತ್ತಾಗುತ್ತಲ್ಲ, ಆ ಥರ ಮೊದಲೇ ತೀರ್ಮಾನ ಮಾಡಿಬಿಡ್ತಾನೆ ರಾಮದೇವ್. ನೀನೇ ಲಂಕೆಯ ರಾಜ, ನಿನಗೆ ಕಲ್ಪಾಂತ ವಾಯು ಕಲ್ಪಪೂರ್ತಿ ಆಯುಷ್ಯವನ್ನು ಕೊಡ್ತೇನೆ, ಇನ್ನೇನು ಬೇಕು ಅದಕ್ಕಿಂತ. ತಮಾಷೆ ಅಂದ್ರೆ ಆಮೇಲಲ್ಲ, ಈ ಕೊಟ್ಟಾಯ್ತಾಗಲೇನೆ. ಅದಕ್ಕೆ ದೇವರು ಫಲ ಅಡ್ವಾನ್ಸ್ ಕೊಡ್ತಾನಂತೆ, ನಾವು ಸೇವೆ ಆಮೇಲೆ ಮಾಡ್ತೇವೆ. ಅದು ಭಾರಿ ಬುದ್ಧಿವಂತರು ನಾವು. ದೇವರೇ ನಂದು ಏನಾದ್ರು ಕಾಲು ಸರಿಗೆ ಹೋದರೆ ತಿರುಪತಿ ಬರ್ತೇನೆ, ಕಾಲು ಸರಿಗೆ ಹೋಗ್ಬಿಟ್ಟು ತಿರುಪತಿ ಹೋಗೋದಿಲ್ಲ ಅವನು. ಇನ್ನು 12 ವರ್ಷ ಟೈಮ್ ಇರುತ್ತೆ ಮತ್ತೆ ಅವನಿಗೆ, ಅದಕ್ಕೆ 12 ವರ್ಷ ಕಾಯ್ತಾನೆ, ಮತ್ತೆ ಕಾಲು ಬರಿಬೇಕು. ಅವಾಗ ಅರ್ಜೆಂಟ್ ಹೋಗ್ಲಿಕ್ಕೆ ಶುರು ಮಾಡ್ತಾನೆ. ಅಂದ್ರೆ ಭಕ್ತ ಯಾವಾಗಲೂ ಸ್ಲೋ, ಪರಮಾತ್ಮ ಭಾರಿ ಫಾಸ್ಟ್ ಅಂತ. ಅಡ್ವಾನ್ಸ್ ಕೊಡೋದು ಪರಮಾತ್ಮ ಮಾತ್ರ, ಎಲ್ಲ ಕೊಟ್ಟು ಅಡ್ವಾನ್ಸ್ ಸ್ಯಾಲರಿ 100% ಅಲ್ಲ, 100% ಎಲ್ಲ ಕೊಟ್ಬಿಟ್ಟಂತೆ ಪರಮಾತ್ಮ. ಅದಕ್ಕೆ ದೇವರನ್ನ ನಂಬಿ, ನಂಬಿ ಕೆಟ್ಟವರಿಲ್ಲವೋ ರಂಗಯ್ಯನ. ಇಷ್ಟೊತ್ತು ಸಮುದ್ರ ಬಂದಿಲ್ಲ, ರಾಮದೇವರು ನಿಂತ್ಕೊಂಡ್ರಂತೆ, ಭಲೆ ಏನೋ ಹೇಳಿದ್ರೆ ನಿಂತ್ಕೊಂಡ್ಬಿಟ್ಟಿ ಅಂತೇಳಿ ನಿಂತು ಕಣ್ಣಿಂದ ನೋಡಿದ್ರಂತೆ. ಸಮುದ್ರದಲ್ಲಿ ಜಗತ್ತಿನ ಇತಿಹಾಸದಲ್ಲಿ ಹೊಸ ಇತಿಹಾಸ, ಒಂದು ಹನಿ ನೀರಿಲ್ಲ ಸಮುದ್ರದೊಳಗೆ, ಎಲ್ಲ ಬತ್ತಿಹೋಯ್ತಂತೆ. ಅಗಸ್ತ್ಯರು ಕುಡಿದಾಗಲೇ ಅಷ್ಟು ಬತ್ತಿದ್ದಿಲ್ಲ, ಸಂಪೂರ್ಣ ಸಮುದ್ರ ಹೊರಟೋಯ್ತು. ಆಚಾರ್ಯ ಹೇಳುತ್ತಾರೆ, ದೇವರ ಕರುಣೆ ಬಿದ್ದರೆ ಸಂಸಾರ ಸಮುದ್ರ ಪೂರ್ತಿ ಒಣಗೋಗಿಬಿಡುತ್ತೆ. ನಿಖಿಲಾಘೌಘ ವಿನಾಶನ ಪರ ಸೌಖ್ಯಪ್ರದ ದೃಷ್ಟಿ ಕರುಣಾಪೂರ್ಣ ವರಪ್ರದ ಚರಿತಂ ಜ್ಞಾಪಯ ಮೇತೆ. ಆ ಸೌದರ ಗಡಗಡ ನಡ್ಕೊಂಡ್ಬರ್ತಾನೆ, ಸಿಂಧು ಸ್ಥಿರಶ್ಚರಣಂ ಪರಿಗೃಹ್ಯ ರೂಪಿ ಪಾದಾರವಿಂದ ಉಪಗಮ್ಯ ಪಭಾಷ ಚೈತತ್. ಕೃಷ್ಣ ರಾಮ ಅಂತ ಸ್ತೋತ್ರ ಮಾಡ್ತಾ ಬಂದು, ದೇವರೇ ನಾನು ಭಾರಿ ತಪ್ಪು ಮಾಡಿಬಿಟ್ಟೆ, ನೀನು ಯಾರಂತೂ ಗೊತ್ತಾಗಲಿಲ್ಲ, ಅದಕ್ಕೆ ಹಾಗೆ ಮಾಡಿದೆ, ಈಗ ನಿಂತ್ಕೊಂಡು ನೋಡು ಗೊತ್ತಾಯ್ತು ನನಗೆ, ನಮ್ಗೆ ಹೀಗೆ ಮಾಡಿದ್ರೆ ಬುದ್ಧಿ ಬರೋದು ಅಂತ ಹೇಳ್ತಾನೆ. ಪಾಪ, ನಮ್ಗೆ ಹೀಗೆ ಮಾಡಿದ್ರೆ ಬುದ್ಧಿ ಬರೋದು, ಒಳ್ಳೆ ಮಾತಿ ಬುದ್ಧಿ ಬರೋದಿಲ್ಲ, ನಿನ್ನ ದಾರಿ ಕೊಡಬೇಕ, ನಿನ್ನ ಕೊಳ್ಳಕ್ ನಾನು ಯಾರು ಈ ಮಧ್ಯೆ, ಕಾಮಂ ಪ್ರಯಾಹಿ ನಿಂದೇ ಜಗತ್ತು, ನೀನು ಹೊರಡಬಹುದು. ಒಂದು ಪ್ರಾರ್ಥನೆ ಇಷ್ಟೇ, ನಾನು ದಾರಿ ಕೊಟ್ಟು ನೀನು ಹೋಗೋದು ದೊಡ್ಡದಲ್ಲ, ದಾರಿ ಕೊಡದೆ ನಿಂತು ಕಟ್ಟಿ ಹೋಗಬೇಕು. ಸಮುದ್ರವನ್ನು ಸೇತುವೆ ಕಟ್ಟಬೇಕು, ನೀನು ಸೇತುವೆ ಕಟ್ಟಿ ಹೋಗಬೇಕು. ಅದರಿಂದ ಏನಾಗುತ್ತೆ ಗೊತ್ತಾ, ಜನಗಳಿಗೆ ಬಹಳ ಅಹಂಕಾರ ಪಡ್ತಾರೆ, ನಮ್ಮ ಸಮಾನ ಇಲ್ಲ ಅಂತ ಹೇಳಿಬಿಟ್ಟು ಅವರು ಸೇತುವೆ ನೋಡಬೇಕು. ಅವರೆಲ್ಲ ನೋಡಿ ಏನ್ ತಿಳ್ಕೊ, ಅಬ್ಬ ರಾಮನಂತನ ಯಾರು ಅಲ್ಲ ಅಂತ ಅರ್ಥ ಆಗಬೇಕು ಅವ್ರಿಗೆ. ಸಮುದ್ರದಲ್ಲಿ ಸೇತುವೆ ಕಟ್ಟದೆ ಏಕಮಾತ್ರ ವ್ಯಕ್ತಿ ಅಂದ್ರೆ ರಾಮನೇ ಅಂತ ಆಗಬೇಕು. ಅದಕ್ಕೆ ಕಟ್ಟು ಅಂತ ಹೇಳಿದ ತಕ್ಷಣ ರಾಮದೇವರು ಹೇಳಿದ್ರೆ ಅಂತ ಆಯ್ತು ಅಂತ ಹೇಳಿ ಸೇತುವೆ ಕಟ್ಟಕ್ಕೆ ಅಪ್ಪಣೆ ಮಾಡ್ತಾರೆ. ಬಾಣ ಹೇಳಿ ಹುಟ್ಟಿದ್ರಲ್ಲ ಬಾಣ ಬಿಟ್ಟರಂತೆ, ಆ ಸಮುದ್ರದೊಳಗಿದ್ದ ಕಡಲ್ಗಡಲೆಲ್ಲ ರಾಶಿ ಮಾಡಿಬಿಡುತ್ತಂತೆ. ಆ ದೊಡ್ಡ ಕಥೆ ಅದು. ಸೇತುವೆ ಕಟ್ಟತಾ ಇದ್ದ ಹನುಮಂತನ ನೇತಾರ, ಆ ನೀಲ ಮೊದಲಾದವರೆಲ್ಲ ನಿಂತಿದ್ದಾರೆ, ವಿಭೀಷಣಾದಿಗಳು ಸಹಕರಿಸ್ತಾ ಇದ್ದಾರೆ. ನಳ ಅವರ ಇಂಜಿನಿಯರ್, ನಳ ಅಂದ್ರೆ ವಿಶ್ವಕರ್ಮ, ವಿಶ್ವಕರ್ಮ ಅವತಾರ, ಅವನು ಡಿವೈನ್ ಇಂಜಿನಿಯರ್, ಅವನು ಕೊಡ್ತಾ ಇದ್ದಾನೆ. ದೊಡ್ಡದ ಅಲ್ಲಿ ಏನು ಸಣ್ಣ ಬ್ರಿಕ್ಸ್ ಎಲ್ಲ ಎತ್ತರ ಕೆಲಸ ಆಗ್ತದ, ಬೆಟ್ಟ ಬೆಟ್ಟದೊಂದು ಹಾಕ್ತಾ ಇದ್ರಂತದ್ರೊಳಗೆ ಸೇತುವೆ. 5 ದಿವಸಕ್ಕೆ ಸೇತುವೆ ಕಂಪ್ಲೀಟ್ ಆಗಿದೆ. 5ನೇ ದಿವಸಕ್ಕೆ ನಾವು ಟೆಂಡರ್ ಕರೆಯಕ್ಕೆ ಇವರು ದೇವನಹಳ್ಳಿ ನಿರ್ಮಾಣ ಆಗ್ತಾನೆ ಇದೆ. ವಿಮಾನಗಳು ಬಂದು ಎಷ್ಟು ಬಂದು ಹೋದ್ರು ಇನ್ನೂ ಇದು ಸ್ಯಾಂಕ್ಷನ್ ಕೂಡ ಆಗ್ತಾ ಇಲ್ಲ ಸ್ಥಿತಿಯಲ್ಲಿ. 5 ದಿವಸಕ್ಕೆ ಸೇತುವೆ, ಸಮುದ್ರ ಸೇತುವೆ, ವಿಶ್ವದ ಇತಿಹಾಸದಲ್ಲೇ ಅಭೂತೋನ ಭವಿಷ್ಯತಿ ರಾಮದೇವರು ಮಾಡಿದರಂತೆ. ಆ ಕಾಲಕ್ಕೆ ಎಲ್ಲ ತೇಲ್ತಾ ಇದ್ವಂತೆ, ಒಳ್ಳೆ ತಮಾಷೆ ಹಿಡ್ತಾರೆ, ಎಲ್ಲ ಕಲ್ಲು ಹಾಗೆ ತೇಲ್ತಾ ಇದ್ವಂತೆ, ಹಾಗೆ ಮುಳುಗ್ತಾನೆ ಇಲ್ಲ ಯಾವುದು ಕೂಡ. ರಾಮದೇವರು ಕೇಳಿದ್ರಂತೆ, ಬೇರೆ ಗ್ರಂಥದಲ್ಲಿ ಬರುತ್ತದೆ, ಯಾಕೆ ತೇಲ್ತಾ ಇದ್ರೆ ರಾಮದೇವರು ಗೊತ್ತಿಲ್ಲದ ಕೇಳಿದ್ರಂತೆ. ಒಬ್ರು ತಂದು ತೋರಿಸ್ತಾರೆ, ನೋಡು ರಾಮ ಅಂತ ತೋರಿಸ್ತಾರೆ, ಮೇಲೆ ರಾಮ ಅಂತ ಬರೆದಿದ್ರಂತೆ. ಅವ್ರು ಹೇಳ್ತಾರೆ, ನೋಡಿ ರಾಮ ಅದಕ್ಕೆ ತೇಲ್ತಾ ಇದೆ ಅಂತ ಹೇಳಿದ್ರಂತೆ. ರಾಮ ಕಲ್ತೊಂಡು ತಾನೇ ಇಟ್ಟಂತೆ ಬಳಕೆ ಮುಳುಗೋಗ್ಬಿಡುತ್ತಂತೆ. ಎಲ್ಲರೂ ಡಲ್ ಆಗಿಬಿಟ್ರು, ಏನಿದು ರಾಮ ನಾಮ ಇದ್ರೆ ತೇಳ್ತದೆ ಅಂತ ಹೇಳ್ತೀರಿ, ರಾಮ ಕಲ್ಲಿಟ್ರೆ ಮುಳುಗೋಯ್ತಾ ಅಲ್ಲ, ರಾಮನೇ ಕೇಳಿದ್ರಂತೆ. ಎಲ್ಲ ತಪ್ಪು ಮೇಲ್ನೋಡ್ತಾ ಕೂತ್ರ, ಹನುಮಂತ ಹೇಳ್ತಾನೆ, ರಾಮ ನೀನೇ ಕೈ ಬಿಟ್ರೆ ಯಾರು ಮುಳುಗೋದಿಲ್ಲ ಅಂತ ಹೇಳ್ತಾರೆ. ನೀನು ಕೈ ಬಿಟ್ರೆ ಯಾರು ಮುಳುಗೋದಿಲ್ಲ, ತೇಲಕ್ಕೆ ನಿನ್ನ ನಾಮ ಸಾಕು, ನೀನು ಮುಳುಗಲಕ್ಕೆ ನೀನು ಕೈ ಬಿಟ್ರೆ ಮುಳುಗೋಯ್ತು ಅಂತ ಹೇಳಿದ್ರೆ ಅದು ವಾಕ್ಯಾರ್ಥವಾಗಿ ಹನುಮಂತನ ಬರಬೇಕು. ಹೇಳ್ತಾರ ದೇವರು ಸಾಹಿ ವ್ಯಾಸ ಬರುವ ವೇದ, ವೇದವ್ಯಾಸರ ಮನಸ್ಸು ಗೊತ್ತಾಗೋದು ಆಚಾರ್ಯರಿಗೆ ಮಾತ್ರ, ರಾಮನ ಹನುಮಂತನಿಗೆ ಮಾತ್ರ ಗೊತ್ತು, ಭಲೇ ಹನುಮಂತ ಅಂತ ಹೇಳುತ್ತಾರೆ. ಮುಂದೆಲ್ಲ ದಾಟ್ಕೊಂಡು ಹೊರಟುಬಿಡು ಜಯ ಜಯ ಅಂತ ಹೊರಟುಬಿಡ್ತಾರೆ. ಅದೇ ಅಂಗದನ್ನು ಒಂದ್ಸತಿ ಕಳಿಸಿಕೊಡ್ತಾರೆ, ಅಂಗದ ಹೋಗಿ ರಾವಣನ ಹೇಳ್ತಾನೆ ಕೇಳೋದಿಲ್ಲ. ಮತ್ತೆ ಯುದ್ಧ ಶುರುವಾಗ್ತಾ ಇದೆ, ಮೊದಲ ದಿವಸ ಇತ್ತು ಭಯಂಕರ ಯುದ್ಧ. ಯುದ್ಧದಲ್ಲಿ ಎಲ್ಲ ರಾವಣ ಕಡೆಯೆಲ್ಲ ಸೋತು ಹೋಗಿಬಿಡ್ತಾರೆ. ಆ ರಾವಣ ಒಬ್ಬ ತನ್ನ ಮಕ್ಕಳನ್ನ ಕಳಿಸೋ ಶುರು ಮಾಡ್ತಾನೆ, ಅವ್ರ ಹೆಸರುಗಳು ಕೇಳಬೇಕು, ನರಾಂತಕ ಸುರಾಂತಕ ಲೋಕಾಂತಕ ಎಂತ ಜನಗಳಿರ್ಬೇಕು ಲೆಕ್ಕ ಹಾಕಿ ನೋಡೋಣ. ಸ್ಟೇಟ್ ಗುಂಡ ಸೆಂಟ್ರಲ್ ಗುಂಡ ಅಂತ ಕರೆದ್ರೆ ಹಾಗಾಗಿ ನರಾಂತಕ ಸುರಾಂತಕ ಹೆಸರುಗಳಂತ ಅವನಿಗೆಲ್ಲ ಕೂಡ ಕಂಡು ಕಂಡವರಿಂದ ಮಕ್ಕಳನ್ನು ಪಡೆದ ಮಹಾಪಾಪಿಷ್ಟವ್ ಎಲ್ಲ ಬರ್ತಾರೆ. ಎಲ್ಲರೂ ನರಾಂತಕ ಸುರಾಂತಕರು, ಅವರೆಲ್ಲರೂ ಅಂತಕ ಹನುಮಂತ, ಎಲ್ಲರೂ ಕೊಂದು 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 ಹನುಮಂತ ಹಾಕ್ತಾ ಇದ್ದಾನೆ. ಭಯಂಕರ ಯುದ್ಧದ ಒಂದು ರಾಮಾಯಣದ ಯುದ್ಧ, ಮಹಾಭಾರತ ಯುದ್ಧಗಳು ಜಗತ್ತು ಕಂಡ ಅತಿ ದೊಡ್ಡ ಯುದ್ಧಗಳು. ಅದರಲ್ಲಿ ಜನ ಸತ್ ಸತ್ ಬಿಡ್ತಾ ಇದ್ದಾರೆ. ಹಾಗೂ ತ್ರಿಶಿರಸ್ ಅಂತ ಬಂದಂತ ರಾವಣನ ಮಗ, ತಕ್ಷಣ ಹನುಮಂತ ಅವನನ್ನ ಅಶಿರಸಂ ವ್ಯಥಾತ್ ಅಂತ ಹೇಳ್ತಾರೆ. ಖಡ್ಗತ್ತು ಅವಂದೇ ಖಡ್ಗ ಇದ್ರು ಹೊರಗಂತೆ, 3 ತಲೆ ಇತ್ತಂತೆ, ಅದು 1 ತಲೆನೂ ಇಲ್ಲ, ಎಲ್ಲ ಕೆಳಗೆ ಬಿದ್ದುವಂತೆ ಹನುಮಂತನ ಶಕ್ತಿ ಅಂತದ್ದು. ಅತಿಕಾಯ ಅಂತ ಒಬ್ಬ ರಾಕ್ಷಸ ಬರ್ತಾನೆ, ಭಾರಿ ಭಯಂಕರ ರಾಕ್ಷಸ ಅವನು, ರಾವಣನ ಮಗ ಅತಿಕಾಯ, ದೊಡ್ಡ ದೇಹ ಅವನಿಗೆ. ಅವನು ಒಂದು ಯುದ್ಧ ಮಾಡ್ಲಿಕ್ಕೆ ಅಂತ ಹೊರಟಾಗ ಲಕ್ಷ್ಮಣ ಯುದ್ಧ ಮಾಡ್ತಾ ಹೊಡಿತಾನೆ. ಆ ಯುದ್ಧದಲ್ಲಿ ಅತಿಕಾಯನ ಒಂದು ತಲೆ ಹೋಯಿತು, 2 ಕೈ ಕತ್ತರಿಸ್ತಾನೆ. ಆಶ್ಚರ್ಯ, ಅವನು 2 ತಲೆ 4 ಕೈ ಆದುವಂತೆ, ಅವನು ಕತ್ತರಿಸ್ತಾನೆ ಮತ್ತೆ, ಆಗ 4 ತಲೆ 8 ಕೈ ಆದುವಂತೆ, ಡಬಲ್ ಡಬಲ್ ಆಗ್ತಾ ಬರ್ತಾನೆ ಅವನು. ಲಕ್ಷ್ಮಣಿ ಭಾರಿ ಸಮಸ್ಯೆ ಆಗುತ್ತೆ, ಏನ್ ಮಾಡಿ, ಕೊಲ್ಲೋದೇ ಡೇಂಜರ್, ಸುಮ್ಮನೆ ಬಿಡೋದು ಆಚೆ ಎನಿಸಿಬಿಡುತ್ತೆ ಕೊನೆಗೆ. ಆಗ ವಾಯುದೇವರು ಬಂದು ಕಿವಿಯಲ್ಲಿ ಹೇಳ್ತಾರೆ, ಲಕ್ಷ್ಮಣ ಬ್ರಹ್ಮಾಸ್ತ್ರತೋವನ್ನೇನ ನವಧ್ಯ ಏಷಃ, ಬ್ರಹ್ಮಾಸ್ತ್ರ ಬಿಡು ಸಾಯ್ತಾನೆ ಅಂತ ಹೇಳಿ. ಲಕ್ಷ್ಮಣಿಗೆ ಅಜ್ಞಾನ, ವಾಯುದೇವರಿಗೆ ಪೂರ್ಣ ಪ್ರಜ್ಞರು. ಅಡು ತಕ್ಷ್ಟ ಬ್ರಹ್ಮಾಸ್ತ್ರ ಹೇಳ್ತಾರೆ, ಅತಿಕಾಯ ಸದ್ದ ಬಿದ್ದುಬಿಡ್ತಾರೆ. ಅದಕ್ಕೆ ಅಂತರಾರ್ಥ ತುಂಬಾ ಉಂಟು, ಅದೆಲ್ಲ ಬೇಡ ಈಗ. ಆ ಎಲ್ಲ ಅವನ ಕಥೆನೆ ಮುಗೀತು. ರಾವಣ ನೋಡ್ತಾನೆ, ಓ ಇನ್ಯಾರ ಹೋದ್ರೂ ಉಪಯೋಗ ಇಲ್ಲ, ಇನ್ನು ನಾನೇ ಹೋಗಬೇಕು ಅಂತ ತಾನು ಹೊರಟನಂತೆ. ಯುದ್ಧ ಮಾಡ್ತಾ ಬರ್ತಾನೆ ರಾವಣ, ಅವನ ದೊಡ್ಡ ಪರಿವಾರ ಇದೆ, ಪರಿವಾರ ಬರ್ತಿರ್ಲಿಕ್ಕೇನೆ ರಾವಣ ಭಯಂಕರವಾದಂತಹ ಶಕ್ತಿ ತೋರಿಸಲಿಕ್ಕೆ ಅಂತ ಹೊರಟು ಬಿಟ್ಟು ಎಲ್ಲರೂ ಸೋಲ್ತಾ ಬರ್ತಾರೆ, ಮುಂದೆ ಯಾರು ಈಡಾಗಬೇಕು. ಆ ಸಮಯಕ್ಕೆ ಹನುಮಂತ ಬರ್ತಾನೆ ಇದ್ರಿ, ಎಲ್ಲ ಓಡಕ್ಕೆ ಶುರು ಮಾಡಿಬಿಡ್ತಾರೆ ರಾವಣ ಬಂದಿದ್ದೆ ನೋಡ್ಬಿಟ್ಟು. ಯುದ್ಧ ಗುಡುಗಾಗ್ತದೆ, ಎಲ್ಲ ಭಯಂಕರವಾದ ಯುದ್ಧದ ವಾತಾವರಣ. ಆ ಕಾಲಕ್ಕೆ ಜೋರಾಗಿ ಬಂದಿದ್ದ ಪುಷ್ಪ ದೇವ ದುಂದುವಿ ಒಳಗ ದೇವ ದುಂದುವಿ ನಾವೇನೆ ಬರೆಯೋದಲ್ಲ ಡೋಲದೆಲ್ಲ ಕೂಡ. ಹನುಮಂತ ಮುಂದೆ ನಿಂತ್ಕೋತಾನೆ, ಹನುಮಂತ ನಿನ್ ಬಗ್ಗೆ ಭಾರಿ ಕೇಳಿದ್ದೆ ನೋಡಿದ್ದೆ, ಡೈರೆಕ್ಟ್ ಹೊಡೆಯ ಯುದ್ಧ ಬಂದಿದ್ದಿಲ್ಲ, ಇವತ್ತು ಫೇಸ್ ಟು ಫೇಸ್ ನಿಂತಿದ್ದೇವೆ ಯುದ್ಧ ಮಾಡಿ. ನಾನು ಅದೇ ಕಾಯ್ತಿದ್ದೆ ರಾವಣ, ನಿನ್ ಮಕ್ಕಳು ನೋಡಿದ್ದೇನೆ, ನೀನ್ ನೋಡಬೇಕಾಗಿತ್ತು ನಾನೀಗ ಅಂತ ಹೇಳಿದಾಗ, ಆಯ್ತು ಒಬ್ಬನೊಬ್ಬರು ಹೊಡಿಬೇಕು ಅಂತ ತೀರ್ಮಾನ ಮಾಡ್ಕೊತಾರೆ, ಯಾ ಜೋರ ಹೊಡಿತಾರೆ ಅವ್ರು ಗೆದ್ದಾಗ ಲೆಕ್ಕ. ತಕ್ಷಣ ರಾವಣ ಹನುಮಂತ ಹೇಳ್ತಾನೆ, ರಾವಣ ನೀನೇ ಮೊದಲು ಹೊಡಿ ಅಂತ ಹೇಳ್ತಾನೆ. ಯಾತಕ್ಕೆ ನೆಕ್ಸ್ಟ್ ಚಾನ್ಸ್ ಸಿಗ್ಲಿಕ್ಕಿಲ್ಲ ನಿನಗೆ ಆಮೇಲೆ, ಇದು ಟಾಸ್ ಗೆದ್ದು ಬ್ಯಾಟಿಂಗ್ ಕೊಟ್ಟಾಗ ಹನುಮಂತ ನೀನ್ ಹೊಡಿ ಅಂತ ಕೊಟ್ಟರು ಕೂಡ ನೀನ್ ಹೊಡಿ ಅಂತ ಹೇಳಿದಂತೆ. ರಾವಣ ಹೊಡಿತು, ಏನಾಗುತ್ತೆ ಏನಾಗೋದಿಲ್ಲ ನೋಡು, ನಾನು ಹೊಡಿತೇನೆ ನೋಡಿ. ಹನುಮಂತ ತಗೊಂಡಂತೆ, ಹನುಮ ಹೊಡೆತದಲ್ಲೂ ಹನುಮಂತನೇ ಹೇಳ್ತಾನೆ, ಅಥೋ ಹನುಮಾನ್ ವರಗೇಂದ್ರ ಭೋಗ ಸಮಂ ಸ್ವಬಾಹುಂ ಭೃಷ ಮುನ್ನಮಯ್ಯ ತತಾಡ ರಕ್ಷಸಿ ಅಧಿಪೇತು ರಕ್ಷಸಾಂ ಸಾ ರಕ್ತ ಉಷ್ಣಂ ಪ್ರವಮನ್ ಪಪಾತ. ಹೊಡೆದರೆ ರಾವಣ ಜನ್ಮದಲ್ಲಿ ಮೊದಲ ಬಾರಿಗೆ ನೆಲದ ಮೇಲೆ ಮಲಗ್ತಾನೆ, ಜನರು ನೆಲ ಕಂಡಿದ್ದಲ್ಲ ಅವರು, ತಪ್ಪದ ನೆಲಕ್ಕೆ ಬಿದ್ದರಂತೆ. 10 ಮುಖಗಳಿಂದ ತಿಂದು ಗೊತ್ತಿತ್ತು ಅವನಿಗೆ, ಇವತ್ತು ಗೊತ್ತಾಯ್ತು 10 ಮುಖದ ರಕ್ತ ಕಾಯ್ತಾ ಕಾರ್ತಾ ಇದ್ದಾರೆ. ಮುಖ 10 ಮುಖ ಇದ್ರೆ ಡೇಂಜರಸ್ ಅಂತ ಅವತ್ತು ಗೊತ್ತಾಯ್ತು, ಅಲ್ಲಿವರೆಗೂ ಗೊತ್ತಾಗಿರಲಿಲ್ಲ. ಹೇಗೆ ಬಿದ್ದು ಬೆಸುವತ್ ಪಪಾತ, ಅವನು ಜೀವ ಬದುಕಿದ್ದಾನೆ ಹೇಳಕ್ಕೆ ಬರೋದಿಲ್ಲ, ಯಾಕೆ ಸತ್ತು ಬಿದ್ದುಬಿಟ್ಟೆ. ಹನುಮಂತನ ಪೆಟ್ಟ ಜೋರಾಗಿತ್ತು, ಹನುಮಂತ ಹೊಡೆದು ಸತ್ತೇ ಹೋಗ್ತಿದ್ದ ಪೂರ್ತಿಯಾಗಿ ಎದ್ದಂತೆ. ಪ್ರಶಂಸ ಮಾರುತಿಂ ಭಲೆ ಹನುಮಂತ, ಈ ಪೆಟ್ಟನ್ನ ಯಾರೂ ಹಾಕಿದ್ದಿಲ್ಲ ಅಂತ ಹೇಳಿದ್ದ ನಿರ್ಣಯ. ವಾಲಿಯಿಂದ ಸೋತಿದ್ದ, ಕಾರ್ತವ್ಯದಿಂದ ಸೋತಿದ್ದ, ಅವನೇ ಒಪ್ಕೋತಾನೆ, ಯಾರು ಇಂಥ ಪೆಟ್ಟು ನನಗೆ ಹಾಕಿದ್ದಿಲ್ಲ, ಭಲೆ ಭಾರಿ ದೊಡ್ಡವನು ಅಂತ ಹೇಳಿದ್ರೆ ರಾವಣ ನೆನಪಿಟ್ಕೋ, ನಾನು ಹೊಡೆದಿದ್ದು ಫುಲ್ ಪೆಟ್ಟಲ್ಲ ಅಂತ ಹೇಳ್ತಾನೆ. ಫುಲ್ ಹೊಡೆದಿಲ್ಲ, ಅತ್ಯಲ್ಪ ಮೇತ ಎಲ್ಲ ಹೊಡೆದೇ, ನನ್ನ ಬರ ಎಷ್ಟಾಗಿದೆ ಅಂತ ಹೇಳಿದ್ದಾನೆ. ಯಾಕೆ ಅಂದ್ರೆ ನೀವು ಬದುಕಿರೋದೇ ಸಾಕ್ಷಿ, ನಾನು ಫುಲ್ ಕಟ್ಟಿ ಬದುಕಲು ಸಾಧ್ಯ ಇರಲಿಲ್ಲ ಅಂತ ಹೇಳಿದ್ರೆ. ಹೌದು ಹೌದು ಹನುಮಂತ, ನಮ್ಮ ಜನ ಸ್ವಲ್ಪ ಸಿಟ್ಟು ಬರ್ತದೆ, ಏನ್ರಿ ಇಷ್ಟೆಲ್ಲ ಹೇಳ್ತೀರಿ, ಹನುಮಂತ ನೋಡಿದ್ ಏನಾರಾಗ್ಲಿ ರಾವಣನಿಗೆ, ರಾ ನೋಡಿದ್ರೆ ಹನುಮಂತನ ಏನಾಗೋದಿಲ್ಲ ಅಂತ ಹೇಳ್ತೀರಲ್ಲ, ಸ್ವಲ್ಪ ಏನಾರಾಯ್ತು ಅಂತ ಹೇಳಿ, ಏನೋ ಸ್ವಲ್ಪ ಹಾಯ್ ಅಂದ ಈ ಅಂದ ಅಂತ ಹೇಳಿ, ನಮ್ ಬೇಜಾರಾಗತ್ತೆ, ಸ್ವಲ್ಪ ಆರ ಹೇಳ್ಬೋದಲ್ಲ ಅಂತ ಕೇಳಿದ್ರೆ ಹೇಳಕ್ ಬರೋದಿಲ್ಲ ಅಂತ ಹೇಳ್ತಾರೆ. ಏನು ಆಗ್ಲಿಲ್ಲ ಹನುಮಂತನಿಗೆ, ಹೇಗೆ ನಂಬಬೇಕು ಅಂತ ಕೇಳಿದ್ರೆ, ಪರೀಕ್ಷೆ ಮಾಡಿ ನೀವೇ, ಅದಕ್ಕೆ ಅದಕ್ಕೆ ಕೇಳೋದು ಬೇಡ, ನೋಡೇಬಿಡಿ ಒಂದ್ ಕೈ ಅಂತ ಹೇಳ್ತಾರೆ. ಯಾಕೆ ಹನುಮಂತನ ಹೊರ ನೋಡಿದ್ರೆ ಆಯ್ತಲ್ಲ, ಎಲ್ಲಿದ್ದಾನೆ ಹನುಮಂತ, ಗಾಳಿ ಹನುಮಂತ, ಗಾಳಿ ಗುದ್ದಿ ಏನಾಗುತ್ತೆ ಲೆಕ್ಕ ಹಾಕಿ, ಗಾಳಿ ಗುದ್ದು ಕೈ ನೋಯಿಸಿಕೊಂಡ ಅಂತ ಗಾದೆ ಮಾತಾಡುವ. ಇವತ್ತು ಈ ಗಾಳಿ ಗುದ್ಲಕ್ಕೆ ನಮಗೆ ಆಗೋದಿಲ್ಲ, ಹನುಮಂತನ ಗುದ್ಲಕ್ಕೆ ಯಾರಿಗೆ ಸಾಧ್ಯವಾಗ್ತದೆ, ಮುಖ್ಯ ಪ್ರಾಣ ಅಂತ, ಬರೀ ಪ್ರಾಣ ಅಲ್ಲ ಮುಖ್ಯ ಪ್ರಾಣ. ಇನ್ನು ಅರ್ಥ ಮಾಡಿಕೊಂಡ್ರೆ ರಾವಣರ ಕಥೆ ಹೋಗಿತ್ತು. ಮುಂದೆ ಓಡ್ತಾನೆ ಅಲ್ಲಿಂದ, ಓಡಕ್ಕೆ ಅವಕಾಶ ಕೊಡ್ತಾರೆ ಹನುಮಂತ. ಲಕ್ಷ್ಮಣನಿಗೂ ರಾವಣನಿಗೂ ಯುದ್ಧ ನಡೀತದೆ. ಆಗ ಲಕ್ಷ್ಮಣನ ಮೇಲೆ ಅಮೋಘವಾದಂತಹ ಬ್ರಹ್ಮದೇವರು ಕೊಟ್ಟ ಶಕ್ತಿಯನ್ನು ಪ್ರಯೋಗ ಮಾಡ್ತಾನೆ. ತಕ್ಕನೆ ತಪ್ಪಂತ ಬಿಡ್ತಾನೆ ಲಕ್ಷ್ಮಣ. ಆ ಕ್ಷಣಕ್ಕೆ ರಾವಣ ಹೋಗ್ತಾನೆ ಎತ್ತಿಕೊಳ್ಳಕ್ಕೆ ಅಂತ ಹೋಗ್ತಾನೆ. ಲಕ್ಷ್ಮಣಿಗೆ ಎಚ್ಚರಿಕೆ ಆಗುತ್ತೆ, ಭಾರಿ ಭಯ ಆಗುತ್ತೆ, ಏನಿದು ಭಾರಿ ಕಷ್ಟ, ಎತ್ತಿಕೊಂಡು ಹೋದ್ರೆ ಏನ್ ಗತಿ ಅಂತ ಯೋಚನೆ ಮಾಡಿ ನಿಷಿದ್ಧ ಕೆಲಸ ಮಾಡಿಬಿಡ್ತಾನೆ. ಏನು ಅಂದ್ರೆ, ಸಸ್ಬಾರ ರೂಪಂ ನಿಜಮೇವ ಲಕ್ಷ್ಮಣ, ಮೂರು ರೂಪ ಸ್ಮರಣೆ ಮಾಡ್ತಾನೆ. ದೇವತೆಗಳು ಮಾಡಿದವರು ಪುಣ್ಯ ಜಾಸ್ತಿ, ಮಾಡಿದರೆ ಪುಣ್ಯ ಕಡಿಮೆ, ಪಾಪ ಬರೋದಿಲ್ಲ ಪುಣ್ಯ ಕಡಿಮೆ. ನಿರ್ವಾಯನ ಲಕ್ಷ್ಮಣ ಮಾಡಿಬಿಟ್ಟಂತ, ಹನುಮಂತ ಎಂದೆಂದೂ ಆ ರೀತಿ ಮಾಡಿಲ್ಲ, ಅದಕ್ಕೆ ಅವರು ಪೂರ್ಣ ಬಲ ಇಲ್ಲಿ ಕಡೆ ಜಾಸ್ತಿ ತಗೊಂಡಂತೆ. ಆಗ ಎತ್ತಲಕ್ಕಾಗೋದಿಲ್ಲ ರಾವಣನಿಗೆ, ಅದನ್ನು ಲಕ್ಷ್ಮಣನ ಎತ್ತ ಪ್ರಯತ್ನ ಮಾಡ್ತಾನೆ, ಇಡೀ ಭೂಮಿ ಅಲುಗಾಡಿತಂತೆ. ಧರಾಖಿಲೇಯಂ ವರ್ಣವರ್ಣನೆ ಮಾಡ್ತಾರೆ, ಚಚಾಲ ಪೃಥ್ವಿ ಸಹ ಬೇರು ಮಂದಾರ ಸಸಾಗರ ನೈವ ಚಚಾಲ ಲಕ್ಷ್ಮಣ, ಇಡೀ ಭೂಮಿ ನಡಗಿದರೂ ಕೂಡ ಲಕ್ಷ್ಮಣ ಅಲುಗಾಡಲಿಲ್ವಂತೆ, ಯಾಕೆ ಶೇಷರಾಗಿ ಹೊತ್ತವನು ಪಾಪ. ಆಗ ಹನುಮಂತ ನೋಡ್ತಾನೆ, ಓಹೋ ರಾವಣ ಬಂದಿದ್ದ, ಲಕ್ಷ್ಮಣನ ಕಾಪಾಡಬೇಕು ಅಂತ ಹೇಳಿ ಒಂದು ಬಂಡೆ ತಗೊಂಡು ಎತ್ತಂತೆ, ಸರಿಯಾಗಿ ರಾವಣ ಎದೆಗೆ ಬಿತ್ತಂತೆ. ಮತ್ತೊಮ್ಮೆ ಬಿದ್ದವನು, ರಾವಣನ ಬೀಳೋದೊಂದೇ ಪ್ರಾಕ್ಟೀಸ್ ಆಗಿದ್ದ ಪಾಪ ಹನುಮಂತನ ಮುಂದೆ, ಇನ್ನೇನೂ ಇಲ್ಲ. ತಕ್ಷಣ ಬಂದಂತೆ, ಮತ್ತೆ ಜೋರು ಹೊಡೆದಿಲ್ಲ, ಸತ್ತೋಗಾರ ಮತ್ತೆ ಅವನು ರಾವಣನಿಗೆ ಮೀಸಲು. ಎಂಥ ಜ್ಞಾನ ಇರಬೇಕು ಹನುಮಂತನಿಗೆ ಲೆಕ್ಕ ಹಾಕಬೇಕು. ತಕ್ಷಣ ಬಂದು ಲಕ್ಷ್ಮಣ ಎತ್ಕೊಂಡು ಹೊರಟು ಬಿಟ್ಟಂತೆ. ಎಂಥ ತಮಾಷೆ ಗಮನಿಸಬೇಕಲ್ಲಿ, ಬ್ರಹ್ಮವರ ಶಿವನವರ ಇದ್ದ ರಾವಣನಿಗೆ ಲಕ್ಷ್ಮಣನ ಅಲಗಾಡಿಸಕ್ಕಾಗಿರಲಿಲ್ಲ, ಹನುಮಂತ ಮತ್ತೆ ಅಷ್ಟೇ ಇಟ್ಕೊಂಡು ಹೋಗ್ಬಿಡ್ತಾರೆ ಇಮಿಡಿಯೇಟ್ ಆಗಿ. ಸೌಮಿತ್ರಿ ಮುದ್ಧರ್ತ್ವಂ ಅಲಂಹಿ ಅಸೌ ಕಪಿಹಿ, ಅದಕ್ಕೆ ಹೇಳುತ್ತಾರೆ ಇಡೀ ಜಗತ್ತನ್ನ ಶೇಷ ಹೊತ್ತಿದ್ರೆ ಶೇಷನ ಹೊತ್ತಿರೋದು ಯಾರು ಗೊತ್ತೇನು. ಕಾವಕಚ್ಛಪ ರೂಪದಿಂದ ದಂಡೋದಕದಿ ಓವಿ ಧರಿಸಿಹ ಶೇಷ ಮೂರುತಿಯನು, ಮೂಲ ರೂಪದಿಂದ ಶೇಷನ ಹೊತ್ತಿದ್ದಾರೆ, ಅವತಾರ ರೂಪದಿಂದ ಲಕ್ಷ್ಮಣನ ಹೊತ್ತಿದ್ದಾರೆ, ಲಕ್ಷ್ಮಣ ಶೇಷನೇ. ಮತ್ತೆ ಆಚಾರ ಸಿದ್ಧಾಂತ ಕರೆಕ್ಟ್ ಆಗಿ ಹೊಂದುತ್ತೆ ಲೆಕ್ಕ ಹಾಕಬೇಕು. ಆಗ ಹೊತ್ತುಕೊಂಡು ಹೊರಟು ಬಿಟ್ಟು ಇಟ್ಟರಂತೆ. ಅದೇ ಸಮಯದಲ್ಲಿ ಮತ್ತೆ ಟೈಮ್ ಬೇರೆ ಆಗಿಲ್ಲ, ಏಜ್ ಬೇರೆ ಆಗಿಲ್ಲ, ಸೇಮ್ ಡೇ ಸೇಮ್ ಪಿಚ್ಚು, ಇಲ್ಲದ್ರೆ ದೊಡ್ಡಕ್ಕೆ ನನ್ನ ಪಿಚ್ ಚೆನ್ನಾಗಿತ್ತು ಇವತ್ತು ಔಟ್ ಆದಿ ಅಂತ ಹೇಳಾಗಿಲ್ಲ, ಸೇಮ್ ಡೇ ಇಮ್ಮಿಡಿಯೇಟ್ ಆಗಿ ರಾವಣ ಸೋತ, ಹನುಮಂತ ಗೆದ್ದ. ಎತ್ಕೊಂಡು ರಾಮನ ಹತ್ರ ಬಂದಾಗ ದೇವರ ಹನುಮಂತ ತಾನು ಮಾಡಲಿಲ್ಲ, ದೇವರ ಹತ್ರ ತರ್ತಾನೆ, ತಂದುಬಿಟ್ಟು ಮೋಕ್ಷ ಹೇಳ್ತಾರೆ, ವಿಷ್ಣುವೇ ಮೋಕ್ಷ ಕೊಡಬೇಕಲ್ಲ. ಆಗ ರಾಮದೇವರು ಆ ಬಾಣ ಕಿತ್ತಿದ್ರಂತೆ, ಹಣೆಗೆ ಹೊಡೆದಿದ್ದಂತೆ ಜೋರಾಗಿ ಅವನು ಕಿತ್ತಿದ್ರಂತೆ, ಕಿತ್ತಿ ಕೈ ಇಟ್ಟರಂತೆ. ಎಂಥ ರಾಮ ಗೊತ್ತಾ, ಕಿತ್ತಿ ಕೈ ಇಟ್ಟರೆ ಒಂದು ಹನಿ ರಕ್ತಾಗಿತ್ತ, ಏನೇನಿಲ್ಲ, ಪೂರ್ತಿ ವಾಸಿ. ಲಕ್ಷ್ಮಣ ಮರಳಗಿದ್ದ ತೇಜಸ್ವಿಯಾಗಿದ್ದನಂತೆ. ಅಮೃತ ಸ್ಪರ್ಶ ಅಂದ್ರೆ ರಾಮದೇವರು ಅಮೃತ ಕರ ಸ್ಪರ್ಶ ಅದು, ಎದ್ದು ನಿಂತ್ಕೊಂಡಾಗ ಆಗ ರಾವಣ ಬಂದಂತೆ, ಯುದ್ಧ ನಡೀತಾ ಇದೆ. ಹನುಮಂತ ನೋಡಿದನಂತೆ, ರಾವಣ ರಥಲ್ಲಿ ಕೂತಿದ್ದಾನೆ, ರಾಮದೇವರು ನೆಲದಲ್ಲಿ ನಿಂತಿದ್ದಾರೆ. ಹನುಮಂತನಿಗೆ ಭಾರಿ ಸಿಟ್ಟು ಬಂತಂತೆ, ಈ ಪಾಪಿ ರಥನೇ ಕೂತ್ಕೊಂಡು ನಮ್ಮ ರಾಮದೇವರ ಕಳೆನಿ ಕೂಡದ ಓಡ್ ಕತ ಬಂದು ರಾಮನ ಬಂದ ಮೇಲೆ ನಿಂತ್ಕೊಂಡು ಕುಡ್ಸ್ಕೊಂಡ್ಬಿಟ್ರೆ, ರಾಮ ಕೂತ್ಕೊಂಡು ನನ್ನ ಮೇಲೆ ಕೂತ್ಕೊಂತ ಕುಡ್ಸ್ಕೊಂಡ್ಬಿಟ್ರೆ. ಸತ್ಯ ವಾಯುವಾಹನ ವಿಷ್ಣುಸಹಸ್ರನಾಮ ಅರ್ಥ ಆಗ್ತದೆ ನಮಗೆ. ಸುಪರ್ಣೋ ವಾಯುವಾಹನ ವರದೋ ವಾಯು ಗರುಡ ಬಂದಿಲ್ಲ, ಆಶ್ಚರ್ಯ, ಹನುಮಂತನ ಕೆಲಸ ಇದು. ರಾವಣಿ ಭಾರ್ಯ ರಾಮದೇವ್ ಪಾಠ ಪಾಠ ಹೊಡೆದಾಗ್ತಾರಲ್ಲ ರಾವಣನನ್ನ, ಎಲ್ಲ ಹೋಯ್ತು, ಕವಚ ಕುಂಡಲ ಕಿರೀಟ ಗಿರೀಟ ಎಲ್ಲ ಹೋಯ್ತು, ರಥ ಹೋಯ್ತು. ರಾವಣ ಇನ್ನೊಂದು ಅವಕಾಶ ಕೊಡ್ತೇನೆ ನಿನಗೆ, ಹೋಗು, ಪುನರೇಹಿ ಮರ್ತುಂ, ನೆಕ್ಸ್ಟ್ ಟೈಮ್ ಅಂತ ನೀನು ಬಿಡೋದಿಲ್ಲ ಅಂತ ಹೇಳ್ಬಿಡ್ತಾ. ಈ ಸತ್ ಬಿಡ್ತೆ ಇನ್ನೊಂದ್ಸಲ ಬಿಡ್ತೇನೆ ಹೋಗು ಅಂತ ಹೇಳಿದ ತಕ್ಷಣ ರಾವಣ ಹೋಗ್ತಾನೆ. ಬಹಳ ಕಷ್ಟಪಡ್ತಾನೆ, ಇನ್ನೇನು ಉಪಯೋಗ ಇಲ್ಲ. ಕುಂಭಕರ್ಣ ಪ್ರಬೋಧನಾಯಾಶು ಮಚಿಂ ಚಕಾರ, ಕುಂಭಕರ್ಣನೇ ಗತಿ ಅನ್ಕೊಂಡ್ಬಿಟ್ನಂತೆ. ದೇವರೇ ಗತಿ ಅಲ್ಲ, ಕುಂಭಕರ್ಣ ಗತಿ ಅಂತ. ಯಾವ ಲೆವೆಲ್ ಇರಬೇಕು ಅವನಿಗೆ, ತುಂಬಾ ಮನುಷ್ಯ ಡೆಸ್ಪರೇಟ್ ಆಗದೆ ಯಾರು ಗೊತ್ತೇನು ಗತಿ ಅವರಿಗೆ, ಕುಂಭಕರ್ಣನೇ ಗತಿ. ಕುಂಭಕರ್ಣ ಏನು ಗೊತ್ತೇ, ನಿದ್ದೆ ಟ್ಯಾಬ್ಲೆಟ್ ತಗೊಂಡು ಮಲಗಿಬಿಡ್ತಾರೆ ಅಷ್ಟೇ, ಇನ್ನೇನು ನಿದ್ದೆ ಅಫೀಮ್ ತಗೋತಾರೆ, ತಗೊಂಡು ಬಿದ್ದು ಬಿಡ್ತಾರೆ. ಹೋದ ಎಬಸ್ಬೇಕಲ್ಲ ಅವನು, ಅವನು ಎಬಸದೇ ಭಾರಿ ಪ್ರಾಬ್ಲಮ್ ಕುಂಭಕರ್ಣನನ್ನ. ಅವ್ನು ಮಲಗಿ ಎಷ್ಟೋ ದಿವಸ ಮೇಲೆ ಹೇಳೋನು, ಅವನು ಜಸ್ಟ್ 9 ದಿವಸ ಆಗಿದ್ದಂತ ಮಲಗಿ ಅಷ್ಟೇ, ಅವನು ಜಸ್ಟ್ 9 ಡೇಸ್ ಲೆಕ್ಕ ಹಾಕಿ ನೋಡೋಣ. ತೀ ಮಲಗಿದ್ದ ಅವನು, ಎಬಸದು ಭಾರಿ ಕಷ್ಟ, ಅವನು ಎಬಸದಲ್ಲಿ ಹತ್ರ ಹೋಗೋದೇ ಕಷ್ಟ ಆಯ್ತಂತೆ. ಹತ್ತು ಸಾವಿರ ರಾಕ್ಷಸರನ್ನು ಕಳಿಸಿಕೊಟ್ಟಂತೆ ಬಿಸಿಲಕ್ಕೋಸ್ಕರ ಅವನನ್ನು. ಹೋದ್ರೆ ಹತ್ರ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಕಷ್ಟಪಟ್ಟು ಹತ್ರ ಹೋದ್ರೆ ಉಸಿರು ಬಿಡ್ತಿದ್ದೆ ಎಲ್ಲ ವಾಪಸ್ ಡಾಕ್ಟರ್ ಪೆವಿಲಿಯನ್ ಅಂತಾರಲ್ಲ ಎಲ್ಲ ವಾಪಸ್ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಅವನ ಹತ್ರ. ಬರೀ ಭಾರಿ ಬುದ್ಧಿವಂತಿಕೆ ಮಾಡಿಬಿಟ್ಟು ಅವರು ಐಡಿಯಾ ಮಾಡಿದ್ರಂತೆ, ಆ ಉಸಿರು ಎಳ್ಕೋಬೇಕಾದ್ರೆ ಸಿಕ್ಕೋದ್ರಂತೆ ಸ್ಟ್ರೀಮ್ಗೆ, ಎಲ್ಲ ಹೋಗಿ ಅಂತ ದೇವ್ರಿಗೆ ಗಂಟಿಕೊಳ್ತಾರೆ, ಗಟ್ಟಿಯಾಗಿ ಹಿಡ್ಕೊಂಡ್ಬಿಡ್ತಾರೆ ಅವನನ್ನ. ಸದ್ಯ ಒಂದು ಸ್ಟೇಜ್ ಮುಗೀತು, ನೆಬಿಸ್ಬೇಕಲ್ಲ. ಮೊದಲನೇ ಸ್ಟೆಪ್ಪು ಆ ಸಮುದ್ರದಿಂದ ದೊಡ್ಡ ದೊಡ್ಡ ಕೊಡಗಳಲ್ಲಿ ತಂದು ಅವನ ಕಿವಿಯಲ್ಲಿ ನೀರು ಹಾಕಿದ್ರಂತೆ, ಕುಂಭಕರ್ಣ ಕಿವಿಯಲ್ಲಿ ನೀರು ಹಾಕಿದ್ರಂತೆ. ಮಳೆಗಳು ನೆಬಿಸ್ಬೇಕಾದ್ರೆ ನೀರು ಹಾಕಿ ಎಬ್ಬಿಸ್ತಾರೆ, ಸಾಮಾನ್ಯವಾಗಿ ನೀರು ಹಾಕಿ ಎಬ್ಬಿಸ್ತಾರೆ. ಇವರು ಆ ನೀರಿ ಚುಮಿಸಿದ್ರೆ ಸಾಕು, ಇವ್ರು ಎಷ್ಟು ಕೊಡ ಹಾಕಿದ್ರು ಹೇಳಲಿಲ್ಲ. ವಾಲ್ಮೀಕಿಗಳು ಬರೀತಾರೆ, ಅವನ ಕಿವಿಯಲ್ಲಿ ಹಾಕಿದ ನೀರು ನದಿಯಂತೆ ಹರಿಲಿಕ್ಕೆ ಶುರುವಾಯ್ತಂತೆ ಈ ಕಡೆಯಿಂದ ವಾಪಸ್. ಅದೇ ಕಿವಿ ಹಾದ ಅದೇ ವಾಪಸ್ಸು, ನೀರು ಹಾಕ್ತಿದ್ರು ವಾಪಸ್ ಹೋಗ್ತಿತ್ತು. ಒಳ್ಳೆ ಚೆನ್ನಾಗಿದೆಯಲ್ಲ, ಈ ಕಿವಿಗೆ ಆ ಕಿವಿಲಿ ಬಿಡ್ತಾರೆ ಅಂತ ಹೇಳ್ತಾರೆ. ಈಗ ಆ ಕಿವಿಯಲ್ಲಿ ಬಿಡ್ತಾರೆ ಕುಂಭಕರ್ಣ, ಅದೇ ಕಿವಿಗೆ ಅದೇ ಕಿವಿಲೇ ಬಿಡೋದು, ಮತ್ತೆ ಇನ್ನೊಂದು ಕಿವಿ ಕೂಡ ಹೋಗಬೇಕಾಗಿಲ್ಲ ಅವರು. ಇದು ಒಳ್ಳೆ ಅರ್ಥ ಇದು, ಕಿವಿಯಲ್ಲಿ ನೀರು ಹಾಕೋದು ಅಂದ್ರೆ ನೀರು ಅಂದ್ರೆ ಶಾಸ್ತ್ರ, ಶಾಸ್ತ್ರ ಕೇಳಿಸೋದು ಅಂತ ಅರ್ಥ. ಅಯೋಗ್ಯರನ್ನು ಮಲಗಿದವರನ್ನು ಎಬ್ಬಿಸೋದು ಅಂದ್ರೆ ಅಜ್ಞಾನಿಗಳನ್ನು ಎಚ್ಚರ ಕೊಡೋದು, ಹರಿಕಥಾ ಶ್ರವಣ ಮಾಡೋ ನಿರಂತರ ಅಂತ ಹೇಳೋದು. ಆದ್ರೆ ಕುಂಭಕರ್ಣ ಸ್ವರೂಪ ಯೋಗ್ಯತೆ ಇಲ್ಲ, ಎಲ್ಲ ವಾಪಸ್ ಹೋಗ್ತಿತ್ತು. ಅವ್ರು ಜೋರ ಶಬ್ದ ಮಾಡಿದ್ರಂತೆ, ಭಯಂಕರ ಶಬ್ದ ಮಾಡಿದ್ರಂತೆ. ಆ ಶಬ್ದಕ್ಕೆ ಎಂಥ ಶಬ್ದ ಅಂದ್ರೆ ಆಕಾಶದಲ್ಲಿ ಆದ ಪಕ್ಷಿಗಳು ಸತ್ತು ಸತ್ತು ಬಿಡ್ತಿದ್ವಂತೆ. ಕುಂಭಕರ್ಣ ಅಲುಗಾಡಿ ಕೂಡ ಅಲುಗಾಡಿಲ್ಲ. ಶಬ್ದ ಅಂದ್ರೆ ಶಾಸ್ತ್ರ ಅಂತ ಅರ್ಥ, ನೀರಿಗೂ ಹೇಳಲಿಲ್ಲ ಶಬ್ದಕ್ಕೂ ಹೇಳಲಿಲ್ಲ. ಕೊನೆಗೆ ಅವ್ರು ಯೋಚನೆ ಮಾಡ್ತಾರೆ ಏನು ಫದೀತಿ ಅಂತ ಯೋಚನೆ ಮಾಡಿಬಿಟ್ಟು, ತುಂಬಾ ದೊಡ್ಡ ಕಥೆ ಅದೇ, ಒಂದು ದಿವಸ ಅದಕ್ಕೆ ಬೇಕು ಆಕ್ಚುಲಿ. ಕೊನೆಗೆ ಅವ್ರು ಏನ್ ಮಾಡಿದ್ರಂತೆ, ಎಲ್ಲರೂ ಸೇರಿ 10,000 ಆನೆಗಳನ್ನು ತಂದ್ರಂತೆ, ಆಕಾರದ ಆನೆಗಳು, ಮತ್ತೆ 10,000 ಮೈಮೇಲೆ ಓಡಿಸಿದ್ರಂತೆ. ಆಗ ಅವನಿಗೆಲ್ಲೋ ಇರುವ ಓಡಾಡಿದ ಅನುಭವ ಮೈಮೇಲೆ, ಏನೋ ಸಮಥಿಂಗ್ ಇಸ್ ಹ್ಯಾಪನಿಂಗ್ ಅಂತಾರೆ, ಏನೋ ಆಗ್ತಾ ಇದೆ ಅಂತ ಕಣ್ಣು ತೆಗಲಿಲ್ಲ ಪೂರ್ತಿ. ಆಗ ನೋಡಾನೆ ಒದರಿದ್ರಂತೆ.